विश्वप्रिय गुरुन् वंदे मंजोहम धीर सिद्धये सत्यम सत्यम पुनः सत्यम विष्णुतीर्थ प्रसादतः सर्वे कामा भवन्त्येव शकथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देऽभीष्टम् अज्ञानतिमिरच्छेदं बुद्धिसम्पत्प्रदायकं विज्ञानविवरं शान्तं विजयाख्यगुरुं भजे श्रीगुरुशिव नमः ॐ सप्त साम सप्त साम ಪ್ರತಿಪಾದ್ಯನಾಗಿರತಕ್ಕಂಥ ಭಗವಂತನ ಚಿಂತನ ದಿನಾಗ್ಲೂ ನಾವು ಕಾಲ ಕಾಲದಲ್ಲಿ ಏಳು ಕಾಲಗಳಲ್ಲಿ ಏಳು ಸಾಮ ಪ್ರತಿಪಾದ್ಯ ಪ್ರತಿಪಾದ್ಯ ಅಂದರೆ ಇಲ್ಲಿ ವೇದವನ್ನ ಗಾನ ಮಾಡುವ ರೀತಿಗೆ ಸಾಮ ಅಂತಾರೆ ಸಾಮಗಾನ ಆ ಸಾಮಗಾನ ನಾನಾ ರೀತಿಯಾಗಿದೆ ಅದು ಹಿಂಕಾರ ಪ್ರಸ್ತಾವ ಆದಿ ಅದರ ಮೇಲೆ ಪ್ರತಿಹಾರ ಉದ್ಗೀತ ಪ್ರತಿಹಾರ ಉಪದ್ರವ ನಿಧನ ಅಂತ ಏಳು ರೀತಿಯಾದಂಥ ಸಾಮಗಾನವನ್ನು ಮಾಡುವ ರೀತಿಗಳು ಸಾಮಗಾನ ಮಾಡುವ ರೀತಿಗಳು ಆ ಸಾಮಗಾನ ಆಯಾ ರೀತಿಯಿಂದ ಒಂದೊಂದು ಭಗವದ್ ರೂಪವನ್ನು ಆ ಸಾಮಗಾನ ವರ್ಣನ ಮಾಡುತ್ತಾ ಆ ಭಗವದ್ ರೂಪ ಇಡೀ ಜಗತ್ತಿನಲ್ಲಿ ತಾನು ನಿಂತುಕೊಂಡು ಪ್ರತಿಯೊಬ್ಬರ ಶರೀರದಲ್ಲೂ ಬ್ರಹ್ಮಾಂಡದ ಕಣಕಣದಲ್ಲೂ ಆ ರೂಪ ಮಾಡುವ ವ್ಯಾಪಾರವನ್ನ ಆ ಸಾಮಗಾನ ತಿಳಿಸಿಕೊಡುತ್ತದೆ ದಾನ ಮಾಡುವವರಿಗೆ ಅದು ಗೊತ್ತಿರಬಹುದು ಗೊತ್ತಿಲ್ಲದಿರಬಹುದು ಆ ಗಾನವಂತೂ ಆ ಶಬ್ದವು ಭಗವಂತನನ್ನೇ ಹೇಳ್ತಾ ಬರ್ತಾರೆ ಆದ್ದರಿಂದ ಆ ಸಾಮಗಾನ ಪ್ರತಿಪಾದ್ಯನಾದ ಸಾಮಗಾನ ಯಾವ ದೇವರ ಕುರಿತು ಹೇಳುತ್ತಾ ಇದೆಯೋ ಆ ದೇವರನ್ನು ನೆನೆಯಬೇಕು ಇಲ್ಲಿ ಏಳು ಸಾಮಗಾನದ ರೀತಿಗಳು ಬರ್ತಾರೆ ಆ ಏಳು ಸಾಮಗಾನದ ರೀತಿಗಳು ಏಳು ಕಾಲದಲ್ಲಿರುವ ಏಳು ರೂಪಗಳನ್ನು ಕುರಿತು ತಿಳಿಸಿಕೊಡ್ತಾ ಇವೆ ಆ ರೂಪಗಳು ಎಲ್ಲಾ ಕಾಲದಲ್ಲಿ ಎಲ್ಲರನ್ನೂ ರಕ್ಷಣೆ ಮಾಡುತ್ತಾ ಇವೆ ಪ್ರತ್ಯೇಕವಾಗಿ ಆಯಾ ಕಾಲದಲ್ಲಿ ನಿಯಾಮಕ ಅಂದರೆ ವಿಶೇಷವಾಗಿ ನಿಂತಿರುವ ಭಗವದ್ ರೂಪದ ಕುರಿತು ಆಯಾ ಸಾಮಗಾನ ರೀತಿ ಪರಿಚಯ ಮಾಡಿಕೊಡ್ತಾ ಇದೆ ಅಂತ ಆದ್ದರಿಂದ ಆಯಾ ಕಾಲಗಳಲ್ಲಿ ಯಾವ ಯಾವ ಸಾಮಗಾನ ಯಾವ ದೇವರ ಕುರಿತು ಹೇಳುತ್ತೋ ಆ ಸಾಮಗಾನದ ಹೆಸರಿಟ್ಟುಕೊಂಡ ದೇವರ ರೂಪ ಆ ರೂಪವನ್ನ ಆ ಕಾಲದಲ್ಲಿ ನೆನೆದರೆ ಏನೇನು ಅದ್ಭುತವಾದ ಫಲಗಳು ಬರುತ್ತೆ ಎಂಬುದನ್ನು ವಿಜಯದಾಸರು ತುಂಬಾ ಸುಂದರವಾಗಿ ಚಂದ ಕೊಡ್ತಾ ಇದ್ದಾರೆ ಇದನ್ನ ಬಿಂಬೋಪಾಸನದಲ್ಲಿ ಅಂದರೆ ನಮ್ಮ ಬಿಂಬಮೂರ್ತಿಯನ್ನು ಚಿಂತನೆ ಮಾಡುವ ಕ್ರಮದಲ್ಲಿ ಒಂದು ಭಾಗ ಇದೆ ಒಂದು ರೀತಿಯಾದ ಸಾಮೋಪಾಸನ ಅಂತ ತಿಳಿಸಿಕೊಡತಾ ಇದ್ದಾರೆ ಹಾಗಾದರೆ ಇದು ಮಾಡಿದರೆ ಏನು ಫಲ ಸಾಮಾನ್ಯವಾಗಿ ವಾಟ್ಸಪ್ ಅಲ್ಲಿ ನಾನು ಕಳಿಸ್ತಾ ಇರ್ತೇನೆ ನಿತ್ಯವೂ ಕೂಡ ಬೆಳಿಗ್ಗೆಯಿಂದ ಸಂಜೆ ಪರ್ಯಂತ ಹಿಂಕಾರ ನಾಮಕ ಸಾಮ ಪ್ರತಿಪಾದ್ಯನಾದ ಪದ್ಯಂ ನಾ ಅಂತ ಕಳಿಸ್ತಾ ಇರ್ತೇನೆ ಬಹಳ ಜನಕ್ಕೆ ಪಾಪ ಗೊತ್ತಾಗಲ್ಲ ಇದೇನು ಸಾಮ ಅಂದ್ರೇನು ಸಾಮಗಾನ ಹಿಂಕಾರ ಅಂದೇನು ಅದ ಪ್ರತಿಪಾದ್ಯ ಎಂಬ ಶಬ್ದದ ಅರ್ಥ ಏನು ಈ ದೇವರನ್ನ ಅಲ್ಲಿ ಆವಾಗ ಯಾಕೆ ನೆನೆಯಬೇಕು ಇವೆಲ್ಲ ಪ್ರಶ್ನೆಗಳು ಬರ್ತಾ ಇರುತ್ತೆ ಅದನ್ನ ಆ ರೀತಿಯಾಗಿ ಏಳು ಕಾಲಗಳಲ್ಲಿ ಭಗವಂತನನ್ನ ನೆನೆದರೆ ವಿಶೇಷವಾಗಿ ಚಿಂತನೆ ಮಾಡಿದ್ರೆ ಬಹಳ ವಿಶೇಷ ಅಟ್ಲೀಸ್ಟ್ ನೆನೆದಾದರೂ ನೆನೆದರೆ ನಮಗೇನು ಫಲಗಳು ಬರುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಸಾಮೋಪಾಸನೆ ಮಾಡು ಶುದ್ಧ ಅಂತಃಕರಣದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನೇ ತಿಳಿದು ಅಂದರೆ ಶುದ್ಧ ಅಂತಃಕರಣದಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಮನಸ್ಸು ಅಂತಃಕರಣ ಮನಸ್ಸು ಶುದ್ಧ ಆಗಬೇಕು ಅದಕ್ಕೆ ಹೇಳುತ್ತಾರೆ ಮನಸ್ಸು ಶುದ್ಧ ಯಾವಾಗ ಆಗುತ್ತೆ ಅಂದರೆ ನಾವು ಮಾಡಬೇಕಾದ ವರ್ಣಾಶ್ರಮಾಚಾರ ಧರ್ಮಗಳೇನಿವೆ ಅವುಗಳನ್ನು ಚೆನ್ನಾಗಿ ಚಾಚು ತಪ್ಪದೆ ಮಾಡುತ್ತಾ ಬಂದರೆ ಮನಸ್ಸು ಶುದ್ಧ ಆಗುತ್ತೆ ಅಂದರೆ ನಾವು ಮಾಡತಕ್ಕಂತಹ ಎಲ್ಲಾ ಒಂದು ಧರ್ಮಗಳು ಏನೇನು ಮಾಡುತ್ತಾ ಇದ್ದೀವಿ ಅದು ಯಾವುದಕ್ಕಾಗಿ ಅಂದರೆ ಮನಸ್ಸು ಶುದ್ಧಿ ಮನಃಶುದ್ಧಿ ಪರ್ಯಂತ ಮನಃಶುದ್ಧಿ ಬರಬಹುದು ಮನಃಶುದ್ಧಿ ಬಂದ ಮೇಲೆ ಮಾಡಲಿಕ್ಕೆ ಸಾಧನೆ ಉಂಟು ಏನದು ಅಂತ ಹೇಳಿದರೆ ಆ ದೇವರಲ್ಲೇ ಮನಸ್ಸನ್ನ ಇಡುವುದೇ ದೇವರನ್ನು ಸದಾ ಚಿಂತನೆ ಮಾಡುವುದೇ ಈ ಜೀವನದ ಪ್ರಧಾನ ಗುರಿ ದೇವರು ನಮಗೆ ಕೊಟ್ಟ ಗುರಿ ಏನು ಅಂತ ಹೇಳಿದರೆ ಅಪ್ಪ ನೀನು ಅನೇಕ ಕೋಟಿ ಕೋಟಿ ಜನ್ಮಗಳು ಪಡ್ಕೊಂಡು ಬಂದಿದ್ದೀಯಾ ಆ ಜನ್ಮಗಳಲ್ಲಿ ತಿಳುವಳಿಕೆ ಎಂಬುದು ಕೊಳ್ಳಿಲ್ಲ ನಾನು. ಈ ಜನ್ಮದಲ್ಲಿ, ಮಾನವ ಜನ್ಮದಲ್ಲಿ ಮಾತ್ರ ತಿಳುವಳಿಕೆ ಎಂಬುದು ಬರುತ್ತೆ. ಈ ಕೊಟ್ಟಿದ ಜನ್ಮವನ್ನ ಹುಟ್ಟಿದಾಗಲಿಂದ ಸಾಯೋ ಪರ್ಯಂತ ಉಪಯೋಗಿಸಿಕೊಂಡು ಬಾ, ಫುಲ್ ಪ್ರಾಫಿಟ್ ಪಡೆದು ಬಾ. ಏನು ಪ್ರಾಫಿಟ್ ಪಡೆಯಬೇಕು ಅಂದ್ರೆ, ನನ್ನನ್ನೇ ನೆನೆಯೋದು ನಿನ್ನ ಗುರಿ. ನನ್ನನ್ನೇ ನೆನೆಯಬೇಕು ಇಡೀ ದಿನವೆಲ್ಲ, ಪ್ರತಿಯೊಂದು ಕ್ಷಣ ನನ್ನನ್ನೇ ನೆನೆದು ಬಾ ಅಂತ ದೇವರು ಕಳಿಸಿದರೆ, ನನ್ನನ್ನು ನೆನೆಯೋದರಲ್ಲೇ ಬ್ಯುಸಿಯಾಗಿದ್ದು ಬಾ ಅಂತ ದೇವರು ಕಳಿಸಿದ್ದು. ನಾವಿಲ್ಲಿ ಬಂದು ಆ ಬ್ಯುಸಿಯಾಗಿದ್ದು ಬಾ ಅಂಬುದು ಮಾತ್ರ ಇಟ್ಕೊಳ್ತೀವಿ. ನಮ್ಮ ನಮ್ಮ ಓದು, ಉದ್ಯೋಗ, ನಾನಾ ಲಂಪಟಗಳಲ್ಲಿ ಬಿದ್ದು ಕೊನೆಗೆ ನಮ್ಗೆ ಎಷ್ಟಿರುತ್ತೆ ಅಂದ್ರೆ, ಮಾರನೇ ಕ್ಷಣದಲ್ಲಿ ನಾವಿರ್ತೀವೋ ಇಲ್ಲವೋ ಗೊತ್ತಿಲ್ಲ. ಆ ಕನ್ಫರ್ಮೇಶನ್ ಇಲ್ಲ. ಇಲ್ಲಪ್ಪ ಒಂದು 10 ವರ್ಷ ಸಾಯೋ ಪರ್ಯಂತ ಒಂದು 100 ವರ್ಷ ಇರ್ತೀವಿ ಕನ್ಫರ್ಮೇಶನ್ ಅಂದ್ರೆ, ಇಷ್ಟು ಕಾಲ ಅಧ್ಯಯನಕ್ಕೆ, ಕಾಲೇಜ್ ಸ್ಟಡಿ ಆದ್ಮೇಲೆ ಇದು ನೆಕ್ಸ್ಟ್ ಸ್ವಲ್ಪ ಆದ್ರೂ ದೇವರಿಗೆ ಕೊಡೋಣ ಅಂತ ಸ್ವಲ್ಪ ಮೀಸಲಿಡಬಹುದು. ಆದರೆ ಅದು ಯಾವುದೂ ಇಲ್ಲ. ಯಾವಾಗ ಯಾರು ಹೋಗ್ತೀವೋ ಗೊತ್ತಿಲ್ಲ. ದೊಡ್ಡವರೇ ಹೋಗ್ಬೇಕು ಅಂತ ನಿಯಮ ಇಲ್ಲ, ಚಿಕ್ಕವರು ಹೋಗ್ಬೋದು, ಯಾರ್ಯಾರು ಹೋಗ್ಬೋದು. ಅಂತ ಕಾಲಕ್ಕೆ ಯಾವಾಗ ಇರ್ತೀವೋ ಗೊತ್ತಿಲ್ಲ. ಅವಾಗ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು? ಯಾವುದಕ್ಕೆ ಕೊಡ್ತಾ ಇರ್ತೀವಿ ಅಂದ್ರೆ, ನಮ್ಮದೇ ಆದ ಸಂಸಾರ, ನಮ್ಮದೇ ಆದ ಒಂದು ಜೀವನ, ಅದಕ್ಕೆ ತಕ್ಕಂತ ಕಾಲೇಜೋ ಅಥವಾ ಒಂದು ಉದ್ಯೋಗವೋ ಆದೇ ಇನ್ನ ಜೀವನದಲ್ಲಿ ಅದಾದ್ರೆ ಸಾಕು. ಅಪರೋಕ್ಷ ಜ್ಞಾನದಷ್ಟು ಆನಂದ ಪಡ್ತಾ ಅದನ್ನೇ ನೋಡ್ತಾ ಇರ್ತೀವಿ. ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ. ಬೇಡ ಅಂತ ನಾ ಹೇಳಿಲ್ಲ, ಜೀವನಕ್ಕೆ ಬೇಕದು. ಆದರೆ ಭಗವಂತನ ಚಿಂತನೆ ಎಂಬುದು ಮುಖ್ಯ ಬೇಕಲ್ಲ. ಅದೆಷ್ಟು ಅಂದ್ರೆ ಇದಕ್ಕೆ ಮೀರಿದ್ದದು. ನಾವಿನ್ನ ಸ್ವಲ್ಪ ಕಾಲ ಇರ್ತೀವಿ ಅಂದ್ರೆ ಚೋರ ಏನೇ ಮಾಡಬಹುದು, ಬೇರೆ ಅದು ಇದು ಸೇರಿಸಿ ಇರೋದೇ ಇಲ್ಲ. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಂದಾಗ ಅವಾಗ ಟೋಟಲ್ ಸಿಸ್ಟಮ್ ಚೇಂಜ್ ಆಗ್ಬೇಕು ನಮ್ಮ ಲೈಫ್. ಏನದು ಅಂದ್ರೆ, ಫಸ್ಟ್ ಇದು ದೇವರ ಚಿಂತನೆ ಎಂಬುದು ಫಸ್ಟ್. ಇವತ್ತಿಂದು ನಾನು ದೇವರ ಚಿಂತನೆ ಮಾಡಿ ಮುಗಿಸಿದನ, ಸತ್ರು ಪರವಾಗಿಲ್ಲ, ಜಸ್ಟ್ ನನ್ನ ಏನು ಕೈಯಲ್ಲಿ ಕ್ಯಾರಿಯರ್ ಹಿಡ್ಕೊಂಡಂತೇನೆ. ಮಿಕ್ಕಿದ್ದೆಲ್ಲ ನಾನು ಬದುಕಲಿಕ್ಕೆ, ದೇವರ ಚಿಂತನೆ ಮಾಡಬೇಕಾದ್ರೆ ನಾನು ಬದುಕಿರ್ಬೇಕು. ಬದುಕಿರ್ಬೇಕಾದ್ರೆ ಬಟ್ಟೆ ಅನ್ನ ಬೇಕು. ಬಟ್ಟೆ ಅನ್ನ ಬೇಕಾದ್ದರಿಂದ ಈ ಕಾಲೇಜ್ ಸ್ಟಡೀಸ್ ಆದ್ಮೇಲೆ ನಾನು ಇವೆಲ್ಲ ಕೂಡ ಎಷ್ಟರ ಪರ್ಯಂತ ಅಂದ್ರೆ, ನಮ್ಮ ಹಳೆಯವರಂತ ಇರ್ತಾರಲ್ಲ, ಕೂಳಿಗಾಗಿ ಒದ್ದಾಡ್ತಾ ಇದೆಯಾ? ಕೂಳಿ ಕೊಡುವಂತ ಅನ್ನ ಓದೇ, ಬರೇ ಅನ್ನಕ್ಕಾಗಿ ಓದಷ್ಟೇ. ಆ ಓದೇನು ಓದಿರ್ತೀವಿ, ನಾನಾ ಕಾಲೇಜ್ ಓದಾಗಲಿ, ನಾನಾ ಉದ್ಯೋಗಗಳಾಗಲಿ, ಜರೆ ಅನ್ನ ಪರ್ಯಂತ. ಅನ್ನ ತಿನ್ನೋದು ಯಾಕೆ? ಬದುಕಿರಲಿ. ಬದುಕಿರೋದು ಯಾಕೆ ಅಂತ ಮತ್ತೆ ಪ್ರಶ್ನೆ. ದೇವರ ಸ್ಮರಣೆ ಮಾಡಲಿಕ್ಕೆ. ಆದ್ದರಿಂದ ಸಮಸ್ತ ಬ್ರಹ್ಮಾಂಡವನ್ನೇ ತಿಳಿದು ನಮ್ಮ ಜೀವನದಲ್ಲಿ ಪ್ರಧಾನ ದೇವರ ಚಿಂತನೆಯೇ ಬರ್ತಾ ಇರಬೇಕು. ಆದರೆ ನಮ್ಮ ನಮ್ಮ ಜೀವನದ ಕಾರ್ಯಗಳು, ಉದ್ಯೋಗ, ಓದು ಯಾವುದು ಬಿಡ್ಲಿಕ್ಕೂ ಆಗಲ್ಲ, ಅದು ಕೂಡ ಒತ್ತು ಕೊಡಲೇಬೇಕು. ಹಾಗಾಗ ಏನ್ ಮಾಡಬೇಕು? ಎರಡೂ ಹೀಗೆ ಏನು ಯುದ್ಧದಂತೆ, ಯುದ್ಧರಂಗದಂತೆ ಬಂದಾಗ, ದೇವರ ಕಾರ್ಯ ಇದು ಎರಡು ಬಂದಾಗ ಏನು ಮಾಡಬೇಕು ಅಂತ ಪ್ರಶ್ನೆ. ಹಾಗಾಗಿ ಎರಡು ಹಂತ. ಒಂದೇನು ಅಂದ್ರೆ, ಎಲ್ಲ ಬಿಟ್ಟು ದೇವರ ಕಡೆಗೆ ಹೋಗುವಂತ ಹಂತ. ಅದು ಸಾಮಾನ್ಯವಾಗಿ ಎಲ್ಲರಿಗೂ ಯಾವಾಗೂ ಬರಲ್ಲ. ಯಾಕೆ? ಭಗವಂತ ಪಕ್ವತಾ ನೋಡಿ ಆ ಟೈಮ್ ಕೊಡ್ತಾನೆ. ಆ ಟೈಮ್ ಬಂದಾಗ ಯಾರು ಇರು ಅಂದ್ರೂ ನಾವಿರಲ್ಲ, ಹೊರಟೇ ಹೋಗ್ಬಿಡ್ತೇವೆ ಭಗವಂತನ ಸನ್ನಿಧಾನ. ಅಷ್ಟರ ಪರ್ಯಂತ ಏನು ಮಾಡ್ಬೇಕು? ಹಾಗಾದ ದೇವರನ್ನ ಬಿಡಬೇಕಾ, ನಾವು ಇರಬೇಕಾ ಅಂತ ಬಂದರೆ ಅವಾಗ ಉತ್ತರ ಕೊಡ್ತಾರೆ, ಇಲ್ಲೇ ಇರಬೇಕು. ನಾವು ಮಾಡಬೇಕಾದ ಧರ್ಮಗಳನ್ನು ನಾವು ಮಾಡಲೇಬೇಕು. ಓದ ಚೆನ್ನಾಗಿ ಓದಬೇಕು, ಉದ್ಯೋಗ ಚೆನ್ನಾಗಿ ಮಾಡಬೇಕು, ದುಡಿಬೇಕು, ಎಲ್ಲ ಮಾಡಬೇಕು. ಆದರೆ ಇದು ಬಿಡ್ಲಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ ದೇವರತ ರಾಜ, ತಾನು ಭಗವಂತನನ್ನೇ ಚಿಂತನೆ ಮಾಡುತ್ತಾ ಒಂದು ಮೂಲೆ ಕೂತ್ಕೊಂಡಿದ್ದ, ಅದ್ಭುತವಾದ ಸಾಧನೆ ಮಾಡ್ತಿದ್ದ. ಬ್ರಹ್ಮದೇವರೇ ಬಂದ್ರು, ನೀ ಮಾಡು ಸರಿಯಲ್ಲ ಅಂದ್ರು. ಆಶ್ಚರ್ಯ ಆಯ್ತು, ನಾನು ಸದಾ ದೇವರನ್ನ ಚಿಂತನೆ ಮಾಡ್ತಾ ಇದ್ದೀನಲ್ಲ, ಸರಿಯಲ್ವಾ? ಅಂದ್ರೆ ನೀನು ಕ್ಷತ್ರಿಯ, ಮಾಡಬೇಕಾದ ಧರ್ಮ ಬಿಟ್ಟು ಮಾಡ್ತಾ ಇದೀಯಾ, ಅದರದ್ದೇನ್ ಮಾಡಲ್ಲ ಅಂದ್ರೆ, ನೀನು ಮಾಡಬೇಕಾದ ಧರ್ಮ ಮಾಡುತ್ತಾ ಅದರೊಳಗೆ ಸತತ ದೇವರನ್ನ ನೋಡು. ನಾವೇನ್ ಮಾಡ್ತೀವಿ? ಒಂದ ನಮ್ ಕೆಲಸ ಮಾಡೋದು, ಒಂದ ದೇವರ ಕೆಲಸ ಮಾಡೋದು, ಎರಡು ಸಪರೇಟ್ ಮಾಡಿರ್ತೀವಿ ನಾವು. ಆ ಸಪರೇಷನ್ ಏನ್ ಮಾಡ್ತಾ ಇದೆ? ನಮ್ಮ ದುಃಖ ಕಾರಣ ಆಗ್ತಾ ಇದೆ. ಒಂದ ಅದರಲ್ಲೇ ಬಿದ್ದಿದ್ದೇನೆ ಎಂಬ ದುಃಖ, ಒಂದ ಅಥವಾ ದೇವರಲ್ಲೇ ಇದ್ದೇನೆ ಅಲ್ಲಿ ಹೋಗ್ತಾರೆ ಎಂಬ ದುಃಖ. ಬೇಡ, ದೇವರು ಎಲ್ಲಿಲ್ಲ, ಎಲ್ಲಾ ಕಡೆ ಇದ್ದಾನೆ. ನಮ್ಮ ನಮ್ಮ ಧರ್ಮಗಳು ಏನಿದೆ, ಯಾವ ಕಾಲದಲ್ಲಿ ಭಗವಂತ ಎಲ್ಲಾ ಬಿಡಿಸಿ ದೇವರ ಹತ್ರ ಕೂಡಿಸ್ತಾನೋ ಅದು ಬೇರೆ ವಿಷಯ. ಅಷ್ಟರವರೆಗೆ ಅವರವರ ಧರ್ಮಗಳನ್ನ ಆ ಓದೋದೋ ಉದ್ಯೋಗವೋ ಏನೋ ಚೆನ್ನಾಗಿ ಮಾಡುತ್ತಾ ಅದರೊಳಗೆ ದೇವರನ್ನ ಪ್ರತಿಯೊಂದು ಬರಹದಲ್ಲೂ ಅವನನ್ನೇ ನೋಡಿ, ಮಾತು ಮಾತಿನಲ್ಲೂ ಅವನೇನ್ ನೋಡಿ, ಪ್ರತಿ ಎದುರಿಗಿದ್ದ ಪ್ರತಿಯೊಂದು ವ್ಯಕ್ತಿಯಲ್ಲಿ ಅವನೇನ್ ನೋಡಿ, ಆ ಮಾಡುತ್ತಾ ಮಾಡಿದರೆ ಲೌಕಿಕವೇ ವೈದಿಕವೆನಿಸುವುದು. ರಜಿದಾಸನ ಹೇಳ್ತಾರೆ, ನಾವು ಮಾಡೋ ಲೌಕಿಕವೇ ದೇವರ ಪೂಜೆ ಆಗ್ಬಿಡುತ್ತದೆ. ಅದ ಕಾರಣ ಇದು ಮೊನ್ನೆ ಯಾರು ಪ್ರಶ್ನೆ ಮಾಡಿದ್ರು, ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರು, ನಮಗೆ ಹೀಗಿದೆ ಹಾಗಿದೆ ಏನ್ ಮಾಡೋದು. ಸತ್ಯ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಅದೇ ಒಂದು ಜೀವನದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದು ಭಗವಂತ ಆ ಕಾಲ ಒಂದು ಕಾಲ ಕೊಡುತ್ತಾನೆ. ಅದು ಎಲ್ಲರಿಗೂ ಕೊಡಲ್ಲ, ಅಥವಾ ಕೊಟ್ಟಾಗ ಆ ಸಮಯ ಬಂದಾಗ ಎಲ್ಲರಿಗೂ ಆಯಾ ಟೈಮ್ ಕೊಡುತ್ತಾನೆ. ಅಷ್ಟರವರೆಗೂ ಅದು ಬರಲಿಲ್ಲ ಅಂದ್ರೆ ದುಃಖದಲ್ಲಿರಬೇಕಾದ ಅವಶ್ಯಕತೆ ಇಲ್ಲ. ನಾವು ಮಾಡುವ ಏನೇನು ಧರ್ಮಗಳಿವೆ ಚೆನ್ನಾಗಿ ಮಾಡೋಣ. ನಮಗಿನ್ನ ಪೂರ್ಣ ಪಕ್ವತಾ ಬರಲಿಲ್ಲ ಅಂದ್ರೆ ಮನಸ್ಸೇ ಒಪ್ಪತಾ ಇರಲ್ಲ ನಮ್ದು. ಒಂದು ಕಾಲ ಆಚೆ ಹಾಕಿರ್ತೀವಿ, ಒಂದು ಕಾಲ ಈಚೆ ಹಾಕಿರ್ತೀವಿ, ಹಾಗೆ ದೇವರು ಅಂತೀವಿ ಮತ್ತು ಹೊರಗಿಂದು ಬೇಕು ಅಂತೀವಿ, ಎರಡು ಗೊಂದಲಮಯ ಆಗಿರುತ್ತೆ. ಅಂತ ಕಾಲಕ್ಕೆ ಯಾಕೆ ಅಂದ್ರೆ ಇನ್ನ ಪಕ್ವತಾ ಬಂದಿಲ್ಲ ಅಂತ ಅರ್ಥ. ಅಂತ ಕಾಲಕ್ಕೆ ಒಂದೇ ಒಂದು ಸಿಂಪಲ್ ಸೊಲ್ಯೂಷನ್ ಏನದು ಅಂದ್ರೆ, ನೀವಿದ್ದ ಕಡೆ ಇರಿ, ನೀವು ಮಾಡೋದೇ ಮಾಡಿ, ಚೆನ್ನಾಗಿ ಮಾಡಿ, ಓದೋ ಉದ್ಯೋಗವೋ ಇನ್ನೇನ್ ಮಾಡ್ತೀವೋ ಮಾಡಿ, ಮಾಡೋ ಕಾಲಕ್ಕೆ ಇದನ್ನ ಸಿಲೆಬಸ್ ಚೇಂಜ್ ಮಾಡಿಕೊಂಡು ಮಾಡಿ, ಪ್ರತಿಯೊಂದು ಕರ್ಮದಲ್ಲೂ ಭಗವಂತನನ್ನ ನೆನೆಯುತ್ತಾ ಹೋಗ್ಬೇಕು. ಹಾಗೆ ಹೊರಗೆ ಮಾಡುವ ಕೆಲಸಕ್ಕೆ ನ್ಯಾಯವೂ ಮಾಡಬೇಕು, ಮಾಡುತ್ತಾ ಪ್ರತಿಯೊಂದು ಕಡೆ ಸ್ವಾಮಿಯನ್ನ ಸ್ಮರಣೆ ಮಾಡುತ್ತಾ ಬಂದ್ರೆ, ಹಾ ಉದ್ಯೋಗ ಮಾಡುತ್ತಾ ಹೋಗಿಬಿಟ್ಟೆ, ಓದ್ತಾ ಹೋಗಿಬಿಟ್ಟೆ, ನಾನು ಮಾಡಬೇಕಾ ಸಾಧನೆ ಮಾಡಿಲ್ಲ ಎಂಬ ಹೊರಗಿರಲ್ಲ, ಈ ಸಾಧನೆ ಆಗ್ತಾ ಇರುತ್ತೆ. ಆದರೆ ಫುಲ್ ಫ್ಲೆಡ್ಜ್ಡ್ ಆಗಿ ಏನು ಪೂರ್ಣವಾದ ಸ್ಥಿತಿಯಲ್ಲಿ ಕೂತ್ಕೊಂಡು ಮಾಡಬೇಕಾ, ಅದು ಸ್ವಾಮಿ ತಂದು ಕೊಡ್ತಾನೆ, ತಾನಾಗಿ ಎಲ್ಲ ವಾತಾವರಣ ಅನುಕೂಲ ಮಾಡಿಕೊಡ್ತಾನೆ, ಎಲ್ಲ ತಂದು ಕೊಡ್ತಾನೆ. ಒಟ್ಟಾರೆ ಏನದು ಅಂದ್ರೆ ನಾನು ಹೇಳಿ ಹೊರಟದು, ಜೀವನದಲ್ಲಿ ಬದುಕಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೇನೆ ವಿಶೇಷವಾದ ಗುರಿ ಕೊಟ್ಟು ದೇವರತ್ತು ಅದರಲ್ಲಿ ನಾನು ಬ್ಯುಸಿ ಆಗಿದ್ದೇನೆ, ಇದು ಚೂರು ನಂತರ ಮಾಡುತ್ತೇನೆ ಎಂಬ ಪ್ರವೃತ್ತಿ ಬೇಡ. ನಿಮ್ಮ ಬದುಕಿನ ಏನು ವಾತಾವರಣ ಇದೆ, ಅದು ಉದ್ಯೋಗ ಆಗಿರಬಹುದು ಏನೇ ಆಗಿರಬಹುದು, ಅದರೊಳಗೆ ದೇವರ ಚಿಂತನೆಯನ್ನು ಬೆರೆಸಿ ಹೋಗಿಬಿಟ್ರೆ ಪ್ರತಿಯೊಂದು ಕ್ಷಣ ದೇವರ ಚಿಂತನೆ ಮಾಡುವುದು ಸಾಧನೆ ಗುರಿ. ಅದು ಹೀಗೂ ಮಾಡಬಹುದು, ಓದ್ತಾನೂ ಮಾಡಬಹುದು, ಅಥವಾ ಏನು ಚಿಂತನೆ ನೀವು ಉದ್ಯೋಗ ಮಾಡುತ್ತಾ ಮಾಡಬಹುದು, ಏನು ಮಾಡುತ್ತಾನೂ ಮಾಡಬಹುದು. ನಾನು ಹಾಗೆ ಮಾಡ್ತಾ ಇದ್ದೆ, ನಾನು ಉದ್ಯೋಗ ಮಾಡುವಾಗಲೂ ಹಾಗೆ ಮಾಡ್ತಾ ಇದ್ದೆ. ನಂತರ ಸ್ವಾಮಿ ಕರ್ಕೊಂಡು ಬಂದ, ಸ್ವಾಮಿ ಹತ್ರ ಕೂಡಿಸಿದ, ಅಧ್ಯಯನ ಕೊಡಿಸಿದ, ಹಾಗಾಗೂ ನಮಗೆ ಕೊರಗು ಶುರು ಆಯಿತು. ಶಬ್ದ ರಾಮ ಶಬ್ದ ಆ ಶಬ್ದ ಈ ಶಬ್ದ ಅದು ಧಾತು ಅದು ಇದು ಕಲಿಬೇಕು, ಬಾಯಿ ಪಾಠ ಮಾಡಬೇಕು, ಹಾಗಾಗಿ ಅನಿಸ್ತಾ ಇತ್ತು. ಪಕ್ಕದಲ್ಲಿ ನನ್ನ ವಯಸ್ಸಿನವರು, ಅವ್ರು ಯಾವ ಪಾಠ ಕಲಿತಾ ಇದ್ದಿಲ್ಲ, ಸದಾ ಜಪ ಮಾಡೋದು ಅದು ಮಾಡೋದು ಎಲ್ಲ ಮಾಡ್ತಾ ಇತ್ತು. ನಾನು ನೋಡಿದ್ರೆ ಅಯ್ಯೋ ನನ್ನ ಜೀವನ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೇನು, ಶಾಸ್ತ್ರ ಕಲೀಲಿಕ್ಕೆ ಅಂತ ಬಂದು ಈ ತರಕಾರಿ ಆಕರಣ ಅಂತ ಇಟ್ಟುಕೊಂಡು ಜೀವನ ಎಲ್ಲ ಸಾಧನೆ ಇಲ್ಲದೆ ಹೊಟ್ಟೋಗ್ತೀನೇನೋ ನಾನು ಅಂತ ಒತ್ತ ಕೊರಗು ಶುರು ಆಯ್ತು. ಅವಾಗ ಪರಿಹಾರ ಮಾಡಿದವರೇ ದಾಸರು, ನಂದು ವಿಶೇಷವಾಗಿರತಕ್ಕಂಥದ್ದು. ಆ ಹೆಜ್ಜೆ ಹೇಳಿದ್ರೆ ಪ್ರತಿಯೊಂದು ಶಬ್ದ ಪ್ರತಿಯೊಂದು ಧಾತು ಏನು ಕಲಿತಾ ಇದ್ದೀನಿ ಅಲ್ಲೆಲ್ಲ ಭಗವದ್ ರೂಪಗಳ ಚಿಂತನೆ ಬರ್ತಾ ಇತ್ತು. ಸ್ವಾಮಿ ಏನ ಪೂಜಾ ಅಂತ ಹೋಗ್ತಾ ಇತ್ತು. ಸೊ ಅದ್ರಿಂದ ನನಗೆ ಯಾವ ಜೀವನದಲ್ಲಿ ಯಾವ ಹಂತವೂ ಕೂಡ ನನಗೆ ವೇಸ್ಟ್ ಆಯಿತು, ನನ್ನ ಸಾಧನೆ ಆಗ್ಲಿಲ್ಲ ಅಂತ ಕೊರಗು ನನಗೆ ಬರಲಿಲ್ಲ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ನಾನು ಆಡಿದ ಕೆಲಸದಲ್ಲೂ ನಾನೇನು ಪ್ಯಾಂಟ್ ಶರ್ಟ್ ಹಾಕೊಂಡು ಒಂದು ಇಂಜಿನಿಯರ್ ಆಗಿ ಹೋಗಿ ಅಲ್ಲಿ ಆ ಫೀಲ್ಡ್ ಅಲ್ಲಿ ಕೂತ್ಕೊಂಡಿದ್ರು ಕೂಡ ಅಲ್ಲಿ ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ಭಗವಂತನ ಸ್ಮರಣೆ ಬರ್ತಾ ಇತ್ತು. ದಾಸರಾಯರ ಒಂದು ಪರಮ ಕಾರಣ್ಯ ಅದು. ಅವರ ನನಗೆ ಹುಟ್ಟಿದ ಕಾಲಕ್ಕಿಂತ ದಾಸರಾಯರ ಒಂದು ಸಾಹಿತ್ಯ ನನಗೆ ಕೈಗೆ ಸಿಗದಂಗೆ ಇದ್ದಿದ್ರೆ ನನಗೆ ಇಷ್ಟು ಪರಿಣಾಮ ಬರ್ತಾ ಇದ್ದಿಲ್ಲ. ಆತರ ನನಗೆ ಹೆಜ್ಜೆ ಹೆಚ್ಚಿಗೂ ಸಹಕಾರ ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ. ಆತರ ನಾವು ಪ್ರತಿಯೊಂದು ಜೀವನದಲ್ಲಿ ಏನೇನು ಕರ್ಮ ಇದು ಮಾಡಿ, ಯಾರು ಬೇಡ ಅಂದ್ರು, ನಿಮಗೆ ಓದಿ ಎಲ್ಲ ಮಾಡಿ, ಆದರೆ ಪ್ರತಿಯೊಂದು ಕಡೆ ದೇವರು ಸದಾ ಸ್ಮರಣೆ ಮಾಡ್ತಾ ಸರಿ ಅದನ್ನು ಹೇಳ್ತಾ ಇದ್ದಾರೆ. ಸಮೋಪಾಸನೆ ಮಾಡಿ ಶುದ್ಧ ಅಂತಃಕರಣದಲ್ಲಿ ಈ ತರ ನಾವು ಭಗವಂತನನ್ನ ಸರ್ವತ್ರ ಚಿಂತನೆ ಮಾಡ್ತಾ ಬಂದರೆ ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ಅವಾಗೆ ಸಾಮೋಪಾಸನೆ ಮಾಡಿ ಭಗವಂತ ಸಾಮ ಅಂತ ತಿಳಿದು, ಸಾಮ ಅಂದ್ರೆ ಎಲ್ಲರಿಗೂ ಸಮನಾದ್ದರಿಂದ ದೇವರನ್ನ ಸಾಮ ಅಂತ ಕರೀತಾರೆ. ಆ ಸಮನಾಗಿರತಕ್ಕಂತಹ ಭಗವಂತನ ಚಿಂತನೆ ಮಾಡಿ. ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಸಮಸ್ತ ಬ್ರಹ್ಮಾಂಡವನೇದೇ ತಿಳಿದು, ಅಂದ್ರೆ ಸಮಸ್ತ ಬ್ರಹ್ಮಾಂಡದಲ್ಲಿ ಇರತಕ್ಕ ಭಗವದ್ ರೂಪಗಳೇನಿವೆ ಆ ಎಲ್ಲಾ ಭಗವದ್ ರೂಪಗಳು ಎಷ್ಟು ಅಂದ್ರೆ ಹಿಡಿ ಹೇಳ್ತಾರೆ. ಐದು ಭಗವದ್ ರೂಪಗಳು ಜ್ಞಾನಿಗಳಿಗೆ ಇಡೀ ಬ್ರಹ್ಮಾಂಡವೇ ಕಾಣಿಸೋದು ಐದು ರೂಪದಲ್ಲಿ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ, ಐದು ರೂಪಗಳಲ್ಲಿ ಕಾಣಿಸ್ತಾ ಇದೆ. ಆ ಇಡೀ ಬ್ರಹ್ಮಾಂಡವೆಲ್ಲ ಕೂಡ ಈ ರೂಪಗಳಿಂದ ತುಂಬಿದೆ. ಈ ರೂಪಗಳಿಂದ ತೋಂದಿದೆ. ಒಂದು ರೂಪದಲ್ಲೇ ಅನೇಕ ರೂಪ ಈ ರೂಪಗಳೆಲ್ಲ ಬರುತ್ತಿವೆ. ಎಲ್ಲಾ ರೂಪಗಳಲ್ಲಿ ಎಲ್ಲಾ ರೂಪಗಳು ಬರುತ್ತಿವೆ. ಎಲ್ಲಾ ಕಡೆ ಇದ್ದು ಎಲ್ಲಾ ವ್ಯಾಪಾರ ಮಾಡುತ್ತಾ ಇವೆ. ಈ ಎಲ್ಲಾ ರೂಪಗಳು ಮಾಡುವ ವ್ಯಾಪಾರವನ್ನು ಬ್ರಹ್ಮಾಂಡದಲ್ಲಿ ತಿಳಿದು ಬ್ರಹ್ಮಾಂಡ ಆಕಾರಣದ ಆ ಸ್ವಾಮಿಯನ್ನ ನಮ್ಮ ಹೃದಯದಲ್ಲೇ ನೆನೆಯುತ್ತಾ, ಸ್ವಾಮಿ ನೀನೇ ಇಷ್ಟು ಕಾರ್ಯ ಮಾಡತಾ ಇರ್ತೀಯ ಎಂಬ ಎಚ್ಚರ ನಮ್ಮಲ್ಲಿ ಆದಷ್ಟು ಕಾಲ ಬರತಾ ಬರತಾ ಬರಬೇಕು. ಅದನ್ನು ಹಿಡಿದನು ಸಾಮೋಪಾಸನೆ ಮಾಡು, ಶುದ್ಧಾಂತಃಕರಣದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನೇ ತಿಳಿದು. ಸ್ವಾಮಿ ಹೇಗಿದ್ದಾರೆ ಹೇಳ್ತಾರೆ, ಶ್ಯಾಮ ಶಬರವರ್ಣ ಇದ್ದ ಬಿಂಬ ಮೂರ್ತಿಯ ಭೂಮಾದಿ ಗುಣಗಳಿಂದ ಹರಿಯ ವಹಿಸೋ ಹೇಳ್ತಾರೆ. ಅವನೆಂಥವ ಅಂದ್ರೆ ಶ್ಯಾಮ ನೀಲವರ್ಣ. ಯಾಕೆ ಶ್ಯಾಮ ಅಂತ ಪ್ರತ್ಯೇಕವಾಗಿ ಬಿಂಬ ಮೂರ್ತಿಯನ್ನ ಯಾವ ಬಣ್ಣದಿಂದ ಚಿಂತನೆ ಮಾಡಲಿ, ಅಷ್ಟೇ ಅಲ್ಲದೆ ಯಾವ ಗುಣಗಳಿಂದ ಚಿಂತನೆ ಮಾಡಲಿ, ಯಾವ ರೂಪದಿಂದ ಚಿಂತನೆ ಮಾಡಲಿ ಎಂದಾಗ ಅದಕ್ಕೆ ಉತ್ತರ ತುಂಬಾ ಕಡೆ ಕೊಡ್ತಾರೆ ವಿಜಯದಾಸರು. ನೀವು ಎಲ್ಲಾ ರೂಪಗಳಿಂದ ಚಿಂತನೆ ಮಾಡಬಹುದಪ್ಪ, ಆದರೆ ಈ ಯುಗಕ್ಕೆ ಪ್ರತ್ಯೇಕವಾದ ಮೂರ್ತಿ ಹೊಂದಿದೆ. ಯಾವುದು ಅಂದರೆ ಅನಿರುದ್ಧನು ನೀಲವರ್ಣ ಹೌದು, ಭೂಲೋಕಕ್ಕೆ ನಿಯಾಮಕ ಅನಿರುದ್ಧ ನೀಲವರ್ಣ ಹೌದು, ಹಾಗೆ ಕಲಿಯುಗಕ್ಕೂ ನಿಯಾಮಕ ದ್ವಾಪರ ಯುಗದ ಕೃಷ್ಣ. ಅದಕ್ಕೆ ನಾವು ಏನು ಮಾಡಿದ್ರು ಕೃಷ್ಣ ಅರ್ಪಣ ವಸ್ತು ಅಂತ ಹೇಳುದು, ಕೃಷ್ಣನೇ ಈ ಯುಗದ ಮೂರ್ತಿ. ಅದಕ್ಕೆ ಶ್ರೀನಿವಾಸ ವಿಜಯ ವಿಠಲ ಅಂತ ಅನೇಕ ಕಡೆ ಹೇಳ್ತಾರೆ. ಧ್ಯಾನ ಮಾಡುವ ಕಾಲಕ್ಕೆ ಧ್ಯಾನವನ್ನು ಯಾವ ಮೂರ್ತಿಯನ್ನು ಇಡೋಣ ಅಂದ್ರೆ ಶ್ರೀನಿವಾಸ ಅಂತ ಹೇಳಿಬಿಡ್ತಾರೆ. ಬೇರೆ ಮೂರ್ತಿಯನ್ನು ಬೇಡ ಅಂದಿಲ್ಲ, ಮಾಡಬೇಕಾದ ಮೂರ್ತಿ ಯಾವುದು? ಅದಕ್ಕೆ ಶ್ಯಾಮ ಶಬರವರ್ಣ ಇದ್ದ ಬಿಂಬಮೂರ್ತಿಯ ಈತ ಹೇ ನಮ್ಮ ಬಿಂಬಮೂರ್ತಿ ಹೇಗಿದ್ದಾನೆ? ಶ್ಯಾಮವರ್ಣ ಅಂದ್ರೆ ಅವನು ಸಹಜವಾಗಿ ಯಾವ ವರ್ಣ ಇದ್ದ ನಮ್ಗೆ ಗೊತ್ತಿಲ್ಲ. ಈಗಂತೂ ನಾವು ಚಿಂತನೆ ಮಾಡತಕ್ಕಂತಹ ಮೂರ್ತಿಯನ್ನು ಹೇಗೆ ಶ್ಯಾಮ ಅಂತ. ಆದರೆ ಅವನು ಒಂದೇ ವರ್ಣನ ಶಬರ ವರ್ಣ, ಎಲ್ಲಾ ವರ್ಣದಲ್ಲೂ ಇದ್ದಾನೆ ಭಗವಂತ. ಜ್ಞಾನ ಆನಂದಾತ್ಮಕವಾದ ವರ್ಣ, ಅವನ ಬಣ್ಣವೂ ಜ್ಞಾನಾನಂದಾತ್ಮಕವಾದ್ದೇ. ಅಂಥ ಬಣ್ಣದಿಂದ ಕೊಳ್ಳತಕ್ಕಂತಹ ಭಗವಂತನನ್ನ ಬಿಂಬಮೂರ್ತಿಯನ್ನು ಚಿಂತನೆ ಮಾಡು. ಇನ್ನು ಆ ಬಿಂಬಮೂರ್ತಿಯನ್ನ ಯಾವ ಗುಣಗಳನ್ನು ಚಿಂತನೆ ಮಾಡಲಿ ಅಂದರೆ ಭೂಮಾದಿ ಗುಣಗಳಿಂದ ಭೂಮ ಅಂದ್ರೆ ಭೂಮನೆಯ ನಮಃ ಅಂತ ಹೇಳ್ತಾರೆ. ಅಂದ್ರೆ ಗುಣಪೂರ್ಣ ಅಂತ ದೇವರನ್ನ ಚಿಂತನೆ ಮಾಡಬೇಕು. ನಾನಾ ಗುಣಗಳು ತುಂಬಾ ಹೇಳ್ತಾರೆ, ಅದ್ರ ಹೇಳ್ತಾರೆ ಭಗವಂತನನ್ನ ಒಂದೊಂದು ಗುಣದಿಂದ ಚಿಂತನೆ ಮಾಡಿದಾಗ ನಮ್ಮ ಒಳಗಿರುವ ಬಿಂಬಮೂರ್ತಿ ಆ ಗುಣವನ್ನ ತಾನು ಪ್ರಕಟ ಮಾಡಿ ನಮ್ಮಲ್ಲಿ ಆ ಗುಣ ಬರುವಂತೆ ಮಾಡುತ್ತಾನೆ. ಅವನಲ್ಲಿ ಅನಂತ ಕಲ್ಯಾಣ ಗುಣಗಳಿವೆ. ಅವನ ಪ್ರತಿಬಿಂಬರಾದ ನಮ್ಮಲ್ಲೂ ಹಾಗೆ ಇರಬೇಕಲ್ಲ. ಬಿಂಬ ನಾವು ಕನ್ನಡಿದ್ರಿಗ ನಿಂತು ಮೈ ತುಂಬ ಹಾರ ಹಾಕೊಂಡಿದ್ರೆ ಕೊರಳು ತುಂಬ ಪ್ರತಿಬಿಂಬದ ಕೊರಳಲ್ಲಿ ಇರಲೇಬೇಕಲ್ಲ. ಕನ್ನಡಿಯಲ್ಲಿ ನಾವು ಹಾರ ಹಾಕೊಂಡಿರೋದು ಪ್ರತಿಬಿಂಬದ ಕೊರಳಲ್ಲಿ ಮಾತ್ರ ಹಾರ ಏನೂ ಇಲ್ಲದೆ ಬೋಳಾಗಿದ್ರೆ ಚೆನ್ನಾಗಿಲ್ಲ. ಅದು ಹಾಗೆ ಇದೆ. ದೇವನೇನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ನಾವೇನೋ ಒಂದು ಗುಣವೂ ಇಲ್ಲ, ಮತ್ತೆ ಯಾಕೆ ಹೀಗಿದೆ ಅಂತ ಹೇಳಿದ್ರೆ ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಆತನು ಗುಣಪರಿಪೂರ್ಣ, ಗುಣಗಳು ಒಂದು ಪ್ರಕಟ ಮಾಡಲ್ಲ, ಒಳಗೆ ಬಚ್ಚಿಟ್ಟುಕೊಂಡಿದ್ದಾನೆ. ಯಾರು? ನಮ್ಮ ಬಿಂಬ. ಈಗ ನಮಗೆ ಈ ಜೀವನದಲ್ಲಿ ಈ ಜನ್ಮದಲ್ಲಿ ಈ ಜೀವನದಲ್ಲಿ ಏನೇನು ಒಳ್ಳೆ ಗುಣಗಳು ಬೇಕೋ ಆ ಗುಣಗಳೆಲ್ಲ ದೇವರನ್ನ ಕೇಳಿಕೊಂಡ್ರೆ ಪ್ರಕಟ ಮಾಡ್ತಾನೆ. ಯಾಕೆ ಕೇಳಿಕೋಬೇಕು ಅಂತ ಹೇಳಿದರೆ ಯಾವುದು ಕೇಳದೇನೆ ಪ್ರಕಟ ಮಾಡಬೇಕು ಅದು ಮಾಡೇ ಬಿಟ್ಟಿದ್ದಾನೆ. ಇವಾಗ ನಮ್ಮಲ್ಲಿ ಏನು ಆವಾಗ ಚೂರು ಚೂರು ಕಾಣುವಂತಹ ಒಳ್ಳೆ ಗುಣಗಳು ಅಂತ ನಮಗೆ ನಾವು ಟಾರ್ಚ್ ಹಾಕೊಂಡಾಗ ಕಾಣತಾ ಇರತ್ತಲ್ಲ, ಓಕೆ ಓಕೆ ಅಂತ ನಾವೇ ಅಂದ್ಕೊಳ್ತಾ ಇರ್ತೀವಲ್ಲ, ಅದೆಲ್ಲ ದೇವರೇ ಮೊದಲೇ ಕೊಟ್ಬಿಟ್ಟಿದ್ದಾನೆ. ಇನ್ನು ಬೇಕಾಗಿದ್ದಕ್ಕೆ ಏನೋ ಅಡ್ಡಿ ಕೂತಿದೆ ಬರಬೇಕಾಗಿದ್ದು. ಅದು ಶಾಸ್ತ್ರದಲ್ಲಿ ಹೇಳಿದ ನೀವು 30 ಗುಣಗಳು ಬೇಕು, ಅದರಲ್ಲಿ ಒಂದೋ ಎರಡೋ ಇದೆಯೋ ಇಲ್ವೋ ನೋಡಿ. 30 ಭಾಗವತ ಧರ್ಮಗಳು ಗುಣಗಳಿವೆ, ಅದು ಬರಬೇಕು, ಅದರಲ್ಲಿ ಒಂದಾದ್ರೂ ಇದೆಯಾ ನೋಡಿಕೋ. ಇಲ್ಲ, ಎಲ್ಲಾ ಗುಣಗಳು ಬೇಕು, ಅದು ಬಂದ್ರೇ ಸಾಧನೆ ಚೆನ್ನಾಗಿ ಆಗುತ್ತೆ. ಹಾಗಾದರೆ ಆ 30 ಗುಣಗಳು ಬೇಕಾದರೆ ಆ ಭಗವಂತನನ್ನ 30 ಗುಣದಿಂದ ಕೂಡಿದವ ಅಂತ ಚಿಂತನೆ ಮಾಡಬೇಕು. ಆ 30 ಗುಣಗಳು ಒಂದೊಂದು ಗುಣದಿಂದ ಚಿಂತನೆ ಮಾಡ್ತಾ ಏನು ಹಗಲು ರಾತ್ರಿ ಆ ಗುಣವನ್ನೇ ಚಿಂತನೆ ಮಾಡ್ತಾ ಬಂದರೆ ಭಗವಂತ ನಮ್ಮಲ್ಲಿ ಆ ಗುಣವನ್ನ ಮೂಡಿಸ್ತಾನೆ. ಅಂದ್ರೆ ಆ ಗುಣ ಮೂಡಲಿಕ್ಕೆ ಅಡ್ಡಿಯಾದ ಪಾಪವನ್ನ ಚಿಂತನೆಯಿಂದ ಕಳೆದು ನಮ್ಮಲ್ಲಿ ಗುಣ ಮೂಡಿಸ್ತಾನೆ. ಆ ಗುಣ ಮೂಡಿದಾಗ ಸಾಧನೆ ಬೇರೆನೇ ಆಗ್ತಾ ಬೆಳೆ ಬೇಯಿಸ್ಲಿಕ್ಕಿಟ್ಟಿದ್ದೀವಿ, ಬೆಳೆ ಬೆಂದಿದೆ, ಅದರ ರುಚಿ ಬೇರೆ, ಬೆಳೆ ರುಚಿ ಬೇರೆ, ಬೆಂದ ಬೆಳೆ ರುಚಿ ಹೇಗೆ ಸಪ್ಪಗಿರುತ್ತೆ ಬೇರೆ. ಆದರೆ ಅದಕ್ಕೊಂದು ಚೂರು ಉಪ್ಪು ಹಾಕಿದರೆ ರುಚಿಯೇ ಬೇರೆ ಬೇಡ. ಸುಮ್ಮನೆ ಚಿಕ್ಕ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಅಷ್ಟೇ. ಅದಕ್ಕೇನೆ ಚೂರು ಮೆಣಸಿನಕಾಯಿ ಅದು ಇದು ಹೆಚ್ಚೆ ಹಾಕಿ ಕುದಿಸಿದ್ರೆ, ಮತ್ತು ಹುಳಿಯನ್ನು ಹಾಕಲಿಲ್ಲ, ಬರೇ ಉಪ್ಪು ಮೆಣಸಿನಕಾಯಿ ಹಾಕಿದ್ದೆ ತೋವೆ, ಅದು ಹಾಕ್ತಾ ಇರ್ತಾರೆ ಬಹಳ ಕಡೆ, ಅದು ಚೆನ್ನಾಗಿರುತ್ತೆ. ಇನ್ನ ಅದಕ್ಕೆ ಚೂರು ಹುಣಸೆ ಹುಳಿ ಹುಳಿ ಪುಡಿ ಒಂದೊಂದು 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 ಬೀಳತಾ ಇದ್ರೆ ಆ ಟೇಸ್ಟ್ ಡಿಫರೆಂಟ್ ಆಗಿ ಬರ್ತಾ ಬರುತ್ತೆ. ಹೌದಾ? ಅದಕ್ಕೆ ದೇವ ಅಂದ ನಿಮ್ಗೆ ಯಾವ ಅಡಿಗೆ ಬೇಕು ಆ ಅಡಿಗೆ ತಕ್ಕಂತ ಐಟಮ್ಸ್ ತಗೊಳ್ಳಿ. ನಿಮಗೆ ಒಳ್ಳೆ ಸಾಧನೆ ಆಗ್ಬೇಕಾ, ಒಳ್ಳೆ ಗುಣಗಳು ಬೇಕು. ನಮ್ಮಲ್ಲಿ ಒಳ್ಳೆ ಗುಣಗಳು ಬಂದ್ರೆ ಒಳ್ಳೆ ಅಡಿಗೆ ತಯಾರು. ಯಾವ ಗುಣ ಇಲ್ಲ, ಎಲ್ಲ ಮರಕಡ ಗುಣಗಳೇ ನಮ್ಮಲ್ಲಿ ಕೂತಿದ್ದೆ, ಅಡಿಗೆ ಹಾಗಾಗುತ್ತೆ. ಆದ್ರಿಂದ ಒಳ್ಳೆ ವಿಶೇಷ ಗುಣಗಳು ನಮ್ಮಲ್ಲಿ ಬಂತ, ಭಗವಂತ ನಮ್ಗೆ ಅನುಗ್ರಹ ಮಾಡ್ತಾರೆ. ಅದನ್ನೇ ಹೇಳ್ತಾರೆ, ಆ ಗುಣಗಳು ಬರಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ನಮ್ಮೊಳಗಿರುವ ಸ್ವಾಮಿ ಅಂಥ ಗುಣದವ. ಅಂಥ ಗುಣದವ ಅಂದ್ರೆ ನಮ್ಮಲ್ಲಿ ಬರುವ ಗುಣಗಳು ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳಲ್ಲಿ ಮೂಡತಾ ಬರುತ್ತೆ. ಅಂಥ ಗುಣಗಳೇ ದೇವರಲ್ಲಿದೆ ಎಂದು ಚಿಂತನೆ ಮಾಡಬಾರದು. ಅವನಲ್ಲಿ ಅಪ್ರಾಕೃತವಾದ ಆ ಹೆಸರಿಟ್ಟುಕೊಂಡ ಅಂಥ ಗುಣಗಳು, ಅಪ್ರಾಕೃತ ಗುಣಗಳಿವೆ, ಅದನ್ನು ಪ್ರಕಟ ಮಾಡಯ್ಯ ಅಂತ ಹೇಳಿದಾಗ ಭಗವಂತ ತನ್ನಲ್ಲಿರುವ ಅಪ್ರಾಕೃತ ಗುಣವನ್ನು ಪ್ರಕಟ ಮಾಡುತ್ತಾನೆ. ಮಾಡಿ ನಮ್ಮಲ್ಲಿರುವ ಈ ಪ್ರಕೃತಿಗೆ ಸಂಬಂಧಪಟ್ಟ ಮೂರು ಗುಣದಿಂದ ಬಂದ ಈ ಗುಣಗಳನ್ನು ಒಂದೊಂದು ಒಂದೊಂದು ತೋರ್ತಾ ಬರ್ತಾನೆ. ನಮ್ಮಲ್ಲೇ ಅದರ ಪರಿಣಾಮ ಗೊತ್ತಾಗ್ತಾ ಬರುತ್ತೆ, ಅದರ ಪರಿಣಾಮ ಗೊತ್ತಾಗ್ತಾ ಬರುತ್ತೆ. ಸಿಟ್ಟು ತುಂಬಾ ಆಗಿದ್ದು ಇನ್ನೇನಪ್ಪ ಇವರು ಹತ್ತಿರ ಬರಬಾರದು ಅಂತಿದ್ದವರೆಲ್ಲ ನಮಗೆ ಸಿಟ್ಟು ತಾನಾಗಿ ಕಡಿಮೆ ಆಗ್ತಾ ಬರುವುದು ಇವೆಲ್ಲ ಗೊತ್ತಾಗ್ತಾ ಬರುತ್ತೆ. ಒಣಗಿದ ಸ್ವಾಮಿ ಒಂದೊಂದು ಒಂದೊಂದು ಎಫೆಕ್ಟ್ ಕೊಡತಾನೆ, ಕೊಟ್ಟದ್ದನ್ನು ತೋರಿಸ್ತಾ ಬರ್ತಾನೆ. ನೋಡು ಹೀಗಾಗ್ತಾ ಇದೆ ಹೀಗಾಗ್ತಾ ಇದೆ ನಿನ್ನ ಚಿಂತನೆ, ಆ ಚಿಂತನೆಗೆ ತಕ್ಕ ಫಲ ಇದು, ಫಲ ಇದು, ಫಲ ಇದು ತೋರಿಸ್ತಾನೆ. ಅದನ್ನು ಹೇಳ್ತಾರೆ ಭೂಮಾದಿ ಗುಣಗಳಿಂದ ಯಾರನ್ನ ಅಂದ್ರೆ ಹರಿಯ ಒಲಿಸೋ. ನಮ್ಮೊಳಗಿದ್ದಾನೆ ಭಗವಂತ ಹರಿ ಬಿಂಬಮೂರ್ತಿ. ಆ ಬಿಂಬಮೂರ್ತಿಯನ್ನೇ ಚಿಂತನೆ ಮಾಡ್ತಾ ಬರಯ್ಯ. ಈ ಬಿಂಬಮೂರ್ತಿ ಯಾರು ಅಂತ ಹೇಳಿದರೆ, ನಿನ್ನ ಅನೇಕ ಜನ್ಮಗಳಿಂದ ಅನಾದಿ ಜೊತೆಗೇ ಇದ್ದಾನೆ. ನಿನ್ ಜೊತೆಗೇ ಇದ್ದು ಉಸಿರಾಡಿಸ್ತಾ ಇದ್ದ, ನಿನ್ ಜೊತೆಗೇ ಇದ್ದು ಇಂದ್ರಿಯಗಳಲ್ಲಿದ್ದು ವ್ಯಾಪಾರ ಮಾಡಿಸ್ತಾ ಇದ್ದಾನೆ, ನಿನ್ ಜೊತೆಗೇ ಇದ್ದು ಈಗಲೂ ಕೂಡ ಸದಾಕಾಲ ನಿಂದೇ ಕೇರ್ ಟೇಕರ್, 24 hours ನಿನಗಾಗಿ ಇರುವ ಕೇವಲ ಮೂರ್ತಿ. ಬೇಸರವಿಲ್ಲದೆ 24 hours ಎಷ್ಟು ಜನ್ಮಗಳಿವೆಯೋ ಅಷ್ಟು ಕೋಟಿ ಕೋಟಿ ಜನ್ಮಗಳಿಂದ ಕಂಟಿನ್ಯೂಸ್ ಡ್ಯೂಟಿಯಲ್ಲೇ ಇದ್ದಾನಂತ. ಸ್ವಲ್ಪ ಹೊತ್ತಾರು ಸಾಕು, ಸ್ವಲ್ಪ ಹೊತ್ತು ಹೋಗಿ ನಾನು ಸ್ವಲ್ಪ ರಿಲೀಫ್ ರೆಸ್ಟ್ ತಗೊಂಡು ಬರ್ತೇನೆ, ನಿನ್ನ ಬಿದ್ದಿರು ಅಂತ ನಮ್ಗೆ ಬಿಟ್ಟೇ ಹೋಗಿಲ್ಲ ಮಹಾನುಭಾವ. ಯಾವಾಗ್ಲೂ ಇದ್ದಾನೆ. ನಾವು ಕರಡಿಯಾಗಿ ಹುಟ್ಟಿದ್ರು, ಹುಲಿಯಾಗಿ ಹುಟ್ಟಿದ್ರು, ನರಿಯಾಗಿ ಹುಟ್ಟಿದ್ರು, ಇಲಿಯಾಗಿ ಹುಟ್ಟಿದ್ರು, ಏನು ಚೇಳಾಗಿ ಹುಟ್ಟಿದ್ರು, ಇರುವಾಗಿ ಹುಟ್ಟಿದ್ರು, ಪ್ರತಿಯೊಂದು ಕಡೆ ನಾವು ಕೈಕಾಲು ಕದಲಿಸ್ತಾ ನಮ್ಗೆ ಬೇಕಾದ ಉಣಿಸ್ತಾ ನೋಡಿಸ್ತಾ ಸಂತೋಷ ಪಡಿಸ್ತಾನೆ. ಈಗ್ಲೂ ಇದ್ದಾನೆ. ಅವನನ್ನೇ ಹರಿ ಅಂತ ಕರೀತಾರೆ. ಅಂಥ ನಮ್ಮ ಜೊತೆಗೇ ಇರುವ ಸ್ವಾಮಿಯನ್ನ ಒಲಿಸು. ಒಲಿಸು ಅಂದ್ರೆ ಅಪ್ಪ ನೀನಿಂಥವ, ಬರ ನೀನಿಂಥವ ಅಂತ ಹೇಳಿದ್ರೆ ಸಾಲದು. ನನಗಂತಹ ಗುಣ ಕೊಡಯ್ಯ. ಯಾಕೆ ನಿನ್ಗಿಂತ ಗುಣ ಅಂದ್ರೆ, ನಿನ್ನ ಪರಿಚಯ ಆಗಿ ನೀನಿಂಥ ಒಳ್ಳೆಯವ, ನನಗಾಗಿ ಎಲ್ಲ ಮಾಡ್ತಾ ಇದೀಯ. ನಿನ್ನ ಒಳ್ಳೆತನ, ನಿನ್ನ ಒಳ್ಳೆ ಕರುಣೆ ಇವೆಲ್ಲವನ್ನ ನೆನೆಯದೆ ಮೆಕ್ಯಾನಿಕಲ್ ಆಗಿ ನಿನ್ನ ನೋಡಿ ಏನೋ ಬೇಕಾದನ್ನ ಬೇಡಿ ಕೊಡುವಂತ ಒಂದು ಗೋಡೌನ್ ಕೀಪರ್ ತರ ನೋಡುವ ಒಂದು ದೃಷ್ಟಿ ಬರ್ತಾ ಇದೆ ಅಷ್ಟೇ ಹೊರತು ನನ್ನವ ಅಂತ ಭಾವನೆ ಬರ್ತಾ ಇಲ್ಲ. ಅದು ಬರಬೇಕಾ? ನನ್ನಲ್ಲಿ ಒಳ್ಳೆ ಒಳ್ಳೆ ಗುಣ ಬರಬೇಕು, ಒಳ್ಳೆ ಜ್ಞಾನ ಬರಬೇಕು. ಬಂದರೆ ನಿನ್ನ ಪರಿಚಯ ಚೆನ್ನಾಗಾಗುತ್ತೆ, ನಿನ್ನಲ್ಲಿ ಭಕ್ತಿ ಉಕ್ಕಿ ಹರಿಯುತ್ತೆ. ಅದಕ್ಕಾಗಿ ಕೊಡಯ್ಯ ಅಂತ ದೇವರ ಪ್ರಾರ್ಥನೆ ಮಾಡಬೇಕಂತೆ. ಆ ಪಾಡ ಕಾಲಕ್ಕೆ ನೇಮ ನಿತ್ಯದಲ್ಲಿ ನಿಸಂಗನಾಗಿ ಇದು ಕಾಮಿಸು, ಇದೇ ಕಾಮಿಸು ಕಾಲ ಕಾಲಕ್ಕೆ ಯೋಗ ಮಾರ್ಗ. ನೇಮ ನಿತ್ಯದಲ್ಲಿ ಅಂದರೆ ಇದು ಭಗವಂತನನ್ನ ಚಿಂತನೆ ಮಾಡ್ತಾ ಏಕಾಂತದಲ್ಲಿ ಭಗವಂತನ ಚಿಂತನೆ ಮಾಡುವುದು. ನೇಮದಿಂದ ಮಾಡು ಅಂದ್ರೆ ನಿಯಮದಿಂದ, ಇಂಥ ಕಾಲಕ್ಕೆ ಮಾಡಬೇಕು, ದಿನಾಗ್ಲೂ ಹೀಗೆ ಮಾಡಬೇಕು ಅಂತ ಇಟ್ಟುಕೊಂಡು ನಿಯಮದಿಂದ ಮಾಡಬೇಕು. ಅಷ್ಟೇ ಅಲ್ಲ, ನಿತ್ಯದಲ್ಲೂ ಮಾಡಬೇಕು. ಒಂದ್ ದಿವಸ ಮಾಡಿದೆ, ಒಂದು ವಾರ ಬಿಟ್ಟೆ, ಹಾಗಿರಬಾರದು. ನಿತ್ಯದಲ್ಲೂ ಮಾಡಬೇಕು, ನಿಯಮದಿಂದ ಮಾಡಬೇಕು. ನಿಸ್ಸಂಗನಾಗಿ ಸಂಘ ಇಲ್ಲದೆ ಮಾಡಬೇಕು. ಸಂಘ ಇಲ್ಲ ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಯಾವ ಫಲ ಅಂದ್ರೆ ಇದಕ್ಕಾಗಿ ಮಾಡ್ತೇನೆ ಅದಕ್ಕಾಗಿ ಮಾಡ್ತೇನೆ ಯಾವುದು ಬೇಡ. ನೀನೇ ಬೇಕು, ನೀನೇ ಬೇಕು, ನೀನೇ ಬೇಕು, ಇಷ್ಟೇ ಸಾಕು. ಆದರೆ ನಿನ್ಯಾವನು ಬೇಡದೆ ದೇವರನ್ನೇ ನೀನೇ ಬೇಕು, ನಿನ್ನ ಅನುಗ್ರಹ ಬೇಕು ಅಂತ ಕೇಳೋ ಕಾಲಕ್ಕೂ ಕೂಡ ಇನ್ನ ನಿಸ್ಸಂಗತನ ಸರಿಯಾಗಿ ಬರಲಿಲ್ಲ. ಯಾವುದು ನಿಸ್ಸಂಗತನ ಸರಿಯಾಗಿ ಬರುವುದು ಅಂದ್ರೆ, ನಾನು ಸ್ವತಂತ್ರ, ನೀನು ಸ್ವತಂತ್ರ, ನೀ ಮಾಡಿ ಮಾಡಿಸಿದ್ದೇ ನನ್ನಿಂದ ಆಗುತ್ತೆ, ಬೇರೊಂದು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಎಚ್ಚರ ಇದ್ರೇನೆ ನಿಸ್ಸಂಗತನ ಪೂರ್ಣ. ಇಲ್ಲದಿದ್ರೆ ಸಂಘ ಬಂತಲ್ಲಿ ಇನ್ಯಾವುದು ಬೇಡಲಿಲ್ಲ, ದೇವರ ಸ್ವಾತಂತ್ರ್ಯವೇ ಬೇಡಿದ್ದಾಯ್ತು, ದೇವರ ಸ್ವಾತಂತ್ರ್ಯವೇ ಕದ್ದದ್ದಾಯ್ತು. ನಾ ಮಾಡಿದೆ ಎಲ್ಲ ಕರ್ಮ, ನಾ ಮಾಡಿದೆ, ನಂಗೇನು ಫಲ ಬೇಡ, ನೀನೇ ಸಾಕು. ಮತ್ತೆ ಇದನ್ನ ನಿಷ್ಕಾಮ ಕರ್ಮ ಅಂತ ಕರೀತಾರೆ, ಶುದ್ಧ ಸಕಾಮ ಕರ್ಮ ಅಂತ ಹೇಳ್ತಾರೆ. ಯಾಕೆ? ದೇವರ ಸ್ವಾತಂತ್ರ್ಯವೇ ಕದ್ದದ್ದಾಯ್ತು. ಅಪರೂಪದ ದೇವರ ಹತ್ರ ಮಾತ್ರ ನಮ್ಮಲ್ಲಿ ಇಲ್ಲ, ಅದನ್ನೇ ಕದ್ದು ಕದ್ದು ನೋಡ್ತಾ ಇದ್ದೀವಿ. ಅದರಿಂದ ದೇವರ ಸ್ವಾತಂತ್ರ್ಯ ಆರೋಪ ಮಾಡಿಕೊಂಡು ಪ್ರಯತ್ನ ಮಾಡದೆ ಅದು ಚೆನ್ನಾಗಿ ತೊಳೆದು ಅರೇ ನಿನ್ನ ಅಧೀನ, ನಿನ್ನ ಅಧೀನ ಎಂಬುದು ಎಚ್ಚರ ಪೂರ್ವಕವಾಗಿ ನಮ್ಮಲ್ಲಿ ಬಂದು ಆ ಪೂರ್ವಕವಾಗಿ ಕರ್ಮಾನುಷ್ಠಾನ, ಭಗವಂತ ಮಾಡಿಸಿದ ಕರ್ಮಾನುಷ್ಠಾನ ಮಾಡತಾ ಅದಕ್ಕೆ ಫಲ ನೀನೇ ಬೇಕಯ್ಯ, ನಿನ್ನ ಕರುಣೆ ಬೇಕು ಅಂತ ನಾವು ಬೇಡುವುದೇ ನಿಜವಾಗಿ ಏನು ವಿಶೇಷವಾಗಿ ಯೋಗ ಮಾರ್ಗ. ನಿಸ್ಸಂಗನಾಗಿ ಇದೇ ಕಾಮಿಸು. ಏನು ಕಾಮಿಸೋದು ಅಂದ್ರೆ ದೇವರನ್ನ ಕಾಮಿಸು, ಅಂದ್ರೆ ದೇವರನ್ನ ಇಚ್ಛಾ ಪಡು. ಭಗವಂತ ನೀ ಬೇಕಯ್ಯ, ನಿನ್ನ ಕೃಪಾದೃಷ್ಟಿ ಬೇಕು, ನಿನ್ನ ಅಭಿಮಾನ ಬೇಕು, ನಿನ್ನ ಸಂಘ ಬೇಕು, ನೀನೇ ಬೇಕು, ಇದೇ ಕಾಮಿಸು. ಹಾಗಾದ್ರೆ ಆ ಇದೇ ಬೇಕು ಅಂದ್ರೆ ದೇವರು ಎಲ್ಲಿ ಸಿಗ್ತಾರೆ? ಯೋಗ ಮಾರ್ಗದಲ್ಲೇ ಸಿಗ್ತಾರೆ. ಯೋಗ ಅಂದ್ರೆ ಯುಜಿರು ಯೋಗಿ ಎಂಬ ಧಾತು. ಮನಸ್ಸನ್ನ ದೇವರ ಪಾದಾರವಿಂದದಲ್ಲಿ ಸದಾ ಇಡುವುದೇ ಯೋಗ. ಅದು ಬಿಟ್ಟರೆ ಬೇರೊಂದಿಲ್ಲ. ಅದಕ್ಕೆ ಅರಣ್ಯಕಾಚಾರ ಒತ್ತು ಕೊಟ್ಟು ಹೇಳ್ತಾರೆ, ಇದು ಸದಾ ನೆನಪಿಟ್ಕೊಳ್ಳಪ್ಪ, ಸಾಧನ ಅಂದುಕೊಳ್ಳೆ, ಕಣ್ಣು ತೆಗೆದುಕೊಳ್ಳೆ, ನಾನಾ ಕಣ್ಣು ಚದುರುವಂತಹ ಸಾಧನೆಗಳು ಕಾಣಿಸ್ತಾ ಇರುತ್ತೆ. ಅವರೇನು 10,000 ಜಪ ಮಾಡ್ತಾರೆ ನಿತ್ಯಕ್ಕೆ, ಇವರೇನು ಲಕ್ಷ ಮಾಡ್ತಾರೆ, ಇವರೇನು ಭಕ್ತಿ ಮಾಡ್ತಾರೆ, ಅವರೇನು ಇದು ಮಾಡ್ತಾರೆ, ಅವರು ಪ್ರದಕ್ಷಿಣೆ ಮಾಡ್ತಾರೆ, ಇದೆಲ್ಲ ನೋಡುತ್ತಾರೆ ಕಣ್ಣೆಲ್ಲದಾಗ್ಬಿಡುತ್ತೆ, ಅಯ್ಯೋ ನಾನೇನ್ ಮಾಡಿ, ನಾನೇನ್ ಮಾಡಿ, ನಾನೇನ್ ಮಾಡಿ, ಏನೋ ಮಾಡುತ್ತಾ ಇಲ್ಲ ಅಂತ. ಹಾಗೆ ಎಚ್ಚರ ಬರಲಿ, ಅದೆಲ್ಲ ಸರಿ, ಮಾಡಬೇಕಾಗಿದ್ದು ಮಾಡುತ್ತಾ ಇದೀಯಾ, ದೇವರಲ್ಲೇ ಮನಸ್ಸಿಡಬೇಕಾಗಿದ್ದು ಪ್ರಧಾನ ಸಾಧನೆ. ಎಲ್ಲಾ ಕರ್ಮಾನುಷ್ಠಾನ ಮಾಡಿ ದೇವರಲ್ಲೇ ಮನಸ್ಸು ಬಾರದಿದ್ರೆ ಹೇಗೆ? ಅದರಿಂದ ಏನು ಬೇಕಾದ್ರೂ ಮಾಡಿ. ಅವ್ರು ನೋಡಿ ವಿಷ್ಣು ಪಂಚಕ ಮಾಡ್ತೀಯ, ಇವರು ನೋಡಿ ವಿಷ್ಣು ಪಂಚಕ ಮಾಡ್ತೀಯ, ಇವರು ನೋಡಿ ಭಕ್ತಿ ಮಾಡ್ತೀಯ, ಅದು ನೋಡಿ ಇವ್ರು ಮಾಡ್ತೀಯ, ಏನು ಬೇಕಾದ್ರೂ ಮಾಡಿ. ಮಾಡಬೇಕಾಗಿದ್ದಿಷ್ಟು ಪ್ರಧಾನವಾಗಿ ಏನಕ್ಕೆ ನಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇ ಶರಣಾಬ್ಜ ಯೋಹೋ ಇದಮೇವ ಸಾಧನ ಮೀರಿತಂ. ಸಾಧನ ಅಂದ್ರೆ ಯಾವುದು? ಶ್ರೀಹರಿಯ ಪದಾರವಿಂದದಲ್ಲಿ ಸತತ ಆಧಾರಪೂರ್ವಕ ಮನಸ್ಸು ಬರ್ತಾ ಇದೆಯಾ ಇಲ್ವ? ಆ ಮೈನ್ ಸ್ಟ್ರೀಮ್ ಟಚ್ ಮಾಡಿ ನೋಡ್ತಾ ಇರಬೇಕು. ಇವತ್ತು ಬೆಳಿಗ್ಗೆಯಿಂದ ರಾತ್ರಿ ಬರೆಯಂತ ಏನೇನು ಮಾಡಿದೆ? ಉಪವಾಸ ಮಾಡಿದನ, ಊಟಕ್ಕೆ ಹಾಕಿದನ, ವಾಯನದಾನ ಕೊಟ್ಟನ, ಸುಸ್ತಾ ಕೂತನ, ಹಾಗ ಹೀಗ, ಇವೆಲ್ಲ ಇಂಪಾರ್ಟೆಂಟ್ ಹೌದು. ಅದಕ್ಕಿಂತ ಪ್ರಧಾನ ಇದೆಲ್ಲ ಮಾಡುವಾಗ ದೇವರ ನೆನಪು ನನಗೆ ಸದಾ ಬಂತಾ ಇಲ್ಲವಾ ಅಂತ ನೋಡತಾ ಇದ್ದೀರಾ? ಅದೊಂದು ನೋಡಲ್ಲ ನಾವು. ಮೆಕ್ಯಾನಿಕಲ್ ಕಾರ್ಯಕ್ರಮ ಆಗುವುದೇ ಇಂಪಾರ್ಟೆಂಟ್ ನಮಗೆ. ಒಂದು ಕಾರ್ಯಕ್ರಮ ಅಂತ ಇಟ್ಟುಕೊಂಡಾಗ ಏನೋ ಕಾರ್ಯ ದೇವರದ್ದು ಮಾಡುವಾಗ, ಯಾವುದೇ ಮಾಡುವಾಗ ಅದರಲ್ಲೇ ಗುಂಗು ಹೋಗಿರುತ್ತೆ. ದೇವರ ಸ್ಮರಣೆ ಸದಾ ಇರಬೇಕೆಂಬ ಪ್ರಧಾನ ನಿಯಮನೇ ಬಿಟ್ಬಿಟ್ಟಿರ್ತೀವಿ. ಮೆಕ್ಕೆಲ್ಲ ಮಾಡಿಬಿಟ್ಟಿರ್ತೀವಿ, ಮಾಡಿ ಮತ್ತು ಹೇಳ್ಕೊಳ್ತಾ ಇರ್ತೀವಿ, ನಾವು ತುಂಬಾ ಸಾಧನೆ ಮಾಡಿಬಿಡ್ತಾ ಇದ್ದೀವಿ ಅಂತ. ಮತ್ತು ಮೇಲ್ನೋಟಕ್ಕೆ ಪಾಲಿಶ್ನಾಗ ಹೇಳ್ತೀವಿ, ಎದುರಿ ಹೇಳ್ತಾರೆ, ಏನ್ರಿ ನೀವು ಬಹಳ ಮಾಡ್ತಾ ಇದ್ದೀನ, ಅಯ್ಯೋ ನಾವೇನ್ ಮಾಡ್ತೀವಿ ಅಂದ್ರೆ ಒಳಗಿರುತ್ತೆ ನಾ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಆನಂದ ಮಾಡ್ತಾ ಇರ್ತೀವಿ, ಅದೊಂದು ರೋಗ ಅಲ್ವಾ? ಒಳಗೆ ಕೂತಿರ್ತಾರೆ ಅಹಂಕಾರ, ನಾ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರು ಹೇಳಿದ ಕಾಲಕ್ಕೆ ಸ್ವಲ್ಪ ಪಾಲಿಶ್ನಾಗೆ, ನಾವೇನ್ ಮಾಡ್ತೀವಿ, ಇಲ್ಲಿ ನೀವು ಮಾಡ್ತೇನೆ, ಇಲ್ಲಿ ಬಿಡಿ ಸುಮ್ಮನೆ ನೀವೆಲ್ಲ ಬಹಳ ಹೇಳ್ತಿದ್ದೀವಿ ಅಷ್ಟೇ ಅಂದ್ರೆ ಮಾಡ್ತಾ ಇದ್ದೀನಿ ಅಂತ ಒಳಗೆ ಕೂತಿರುತ್ತೆ. ನಾನು ಒಬ್ಬರು ಬಿಡೋದಿಲ್ಲ, ಆ ಮಾಡೋ ಕಾಲಕ್ಕೂ ಕೂಡ ಏನು ಮಾಡಿದೆ ಅವ್ರು ಕಾಣಿಸಲ್ಲ, ಇದ್ರಿಗೆ ಕೂತವ್ರಿಗೆ ಕಾಣಿಸಲ್ಲ ನಾವೇನ್ ಮಾಡಿದೀವಿ ಅಂತ. ನಮಗಂತೂ ಕಾಣಿಸುತ್ತಲ್ಲ. ಒಂದು ಗಂಟೆ ಪೂಜೆ ಮಾಡಿದೆ, ಗಂಟೆಯಲ್ಲಿ ದೇವರಲ್ಲಿ ಮನಸ್ಸು ಎಷ್ಟು ಕಾಲ ಇತ್ತು ಅಂದ್ರೆ ಬಿದ್ದೇ ಹೋಗಿರುತ್ತೆ, 2 ನಿಮಿಷ ಆದ್ರೂ ಇರಲ್ಲ. ಹಾಗಾದ್ರೆ ಆ ಸಮಯ ಬೆಳೆಸ್ತಾ ಬಾ, ಅದನ್ನ ಸಾಧನ ಅಂತ ಹೇಳ್ತಾರೆ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಶ್ರೀಹರಿಯಲ್ಲೇ ಮನಸ್ಸನ್ನ ಇಡುವುದೇ ಸಾಧನ, ಅದರ ಪೂರ್ವಕ ಇದು ಮೇನ್ ಗುರಿ. ಅದು ಬರ್ಲಿಕ್ಕೆ ಏನೇನ್ ಮಾಡ್ಬೇಕು ಅದು ಮಾಡ್ತಾನ. ಅಂದ್ರೆ ನಮಗೆ ಗೊತ್ತಾಗುತ್ತೆ ಯಾವುದು ಮಾಡಿದ್ರೆ ನಮ್ಮಲ್ಲಿ ಟ್ಯೂನ್ ಜಾಸ್ತಿ ಆಗ್ತಾ ಇದೆ ಇದು ಒಂಬುದನ್ನು ಗೊತ್ತಾಗುತ್ತೆ, ಅದನ್ನು ಹೆಚ್ಚು ಮಾಡ್ತಾ ಬರಬೇಕು ನಾವು, ಅದನ್ನ ಸಾಧನ ಅಂತಾರೆ. ಕಾಮಿನಿ ಮೊದಲಾದ ಭೋಗ ಭಾಗಗಳೆಲ್ಲ ಬಿಟ್ಟು ಅಂತ ಅರ್ಥ. ಹೌದಾ? ಬಿಡಬೇಕು ಅಂದ್ರೆ ಹೇಗಪ್ಪ, ಎಲ್ಲ ಲೈಫ್ ಅಲ್ಲಿ ಪಾರ್ಟ್ ಅಲ್ಲ, ಎಲ್ಲ ಭೋಗ ಪಡ್ತಾ ಇರ್ತೀವಿ, ಅದರ ಮೇಲೆ ಮನಸ್ಸು ಹೊಗೆಯೇ ಹೋಗ್ತಾ ಇರುತ್ತೆ. ನಾನಾ ಹಾಲು ಕುಡಿಯೋದು, ಹೊತ್ತು ತಿನ್ನೋದು, ಇದು ತಿನ್ನೋದು, ನಾನಾ ವೆರೈಟಿ ವೆರೈಟಿ ಎಲ್ಲ ತಿಂತಾ ಇರ್ತೇವಲ್ಲ, ಅದ್ರ ಮನಸ್ಸು ಹೋಗುತ್ತೆ. ಅದೇ ಬಿಟ್ರೆ ಜೀವನ ಎಲ್ಲ ಸಪ್ಪೆ ಆದಂಗ ಆಗ್ಬಿಡುತ್ತಲ್ಲ. ಮತ್ತೆ ಇಲ್ಲ ಬಿಡ್ರಿ ಅಂತ ಹೇಳ್ತಾರಲ್ಲ, ಅಂದ್ರೆ ಬಿಡಬೇಡಿ, ತಗೊಳ್ಳಿ. ತಗೊಳ್ಳೋ ಕಾಲಕ್ಕೆ ಅಲ್ಲಿ ದೇವರನ್ನ ನೆನೆದು ಬಿಡಿ ಎಂದು. ಆ ಪದಾರ್ಥ, ನಾನಾ ರುಚಿಯಾದ ಪದಾರ್ಥ, ಅಲ್ಲಿ ದೇವರೇ. ವ್ಯಕ್ತಿಗಳು ಅಲ್ಲಿ ದೇವರೇ. ಅವನಿದ್ದು ತಾನೆ, ಅವರಲ್ಲಿದ್ದು ಅಭಿಮಾನದಿಂದ ಮಾತಾಡಿಸಿ ಆ ಅಭಿಮಾನದ ಮಾತಿನ ಮೂಲಕ ಸುಖ ಕೊಡ್ತಾನೆ ನಮಗೆ. ಹೋಗ್ತಾನೆ, ಅವನೇ ಎಲ್ಲ ಕೊಡೋದು. ಆ ಕಾಲದಲ್ಲಿ ಅವನೇ ಇರೋದಲ್ಲ, ಸುಖ ಕೊಡೋದು ಅವನೇ ಅಲ್ಲ. ಆದ್ರಿಂದ ಆ ಸುಖ ಪಡತಾ ಪಡತಾ ಕೊಡುವ ದೇವರನ್ನ ನೆನೆದು ಪಟ್ಟು ಬಿಡೋಣ. ಪದಾರ್ಥದಲ್ಲೂ ದೇವರೇ, ನಮ್ಮ ಶರೀರದಲ್ಲೂ ದೇವರೇ, ಎಲ್ಲಾ ಕಡೆ ದೇವರೇ. ಅನುಭವಕ್ಕೆ ಬರಬೇಕು. ಇವಾಗ ನಾನು ಹೇಳಿದಾಗಲ್ಲ ನಿಮಗೆ, ನೀರೇ ಹೋಗೋ ಕಾಲಕ್ಕೆ ಥಟ್ ಅಂತ ಅನುಭವಕ್ಕೆ ಬಂತ, ಅದು ಬಹಳ ಆನಂದ ಆಗ್ಬಿಡುತ್ತೆ. ಅವ್ರು ಹೇಳಿದಂತೆ ಚೆನ್ನಾಗಿತ್ತು, ನಾನು ಕೇಳ್ಕೊಂಡು ಬಹಳ ಆನಂದ ಆಯ್ತು. ಮೇಲೆ ತಿರುಮಲಕ್ಕೆ ಹೋಗಿದ್ರಂತೆ, ಕಡೆಗಿಂದ ಕಡೆಗೆ ತಿರುಪತಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಾಗ ಥಟ್ಟಂತ ಆಲೋಚನೆ ಬಂತಂತೆ ಅವರಿಗೆ, ಆ ತಿರುಪತಿ ಚೆನ್ನಾಗಿದೆ ನೋಡ್ಲಿಕ್ಕೆ, ಆ ಆಕಾರದಲ್ಲಿ ದೇವರಿದ್ದಾರಲ್ಲ. ಅರಣ್ಯಕಾಚಾರ ಹೇಳ್ತಾರೆ ಪಟ್ಟಣಾಕಾರ ಗ್ರಾಮಾಕಾರ ಅಂತ. ಹೌದು, ಕೇಳಿರ್ತೇವೆ ಕೇಳಿದ್ದೆ, ಹೌದು ಆಚಾರ್ಯ ಅಂತ ಹೋಗ್ಬಿಟ್ಟಿರ್ತೀವಿ. ನೆನಪು ಬರುತ್ತಾ ಬರಲ್ಲ, ಅದು ತಾನಾಗಿ ಬಂತ, ಖುಷಿ ಆಗ್ಬಿಡುತ್ತೆ. ಅದು ಸ್ವಾನ ಕೊಡ್ತಾನೆ, ಅದು ಚಿಂತನೆ ಮಾಡ್ತಾ ಮಾಡ್ತಾ ಬಂದ್ರೆ ಚೂರ್ 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 ಮಕ್ಕಳಿಗೆ ಇತ್ತಗೋ ಅತ್ತಗೋ ಚೂರು ಒಂದು ಕೊಟ್ಟಂತೆ ಕೊಡ್ತಾರೆ. ಆ ನೆನಪು ಬಂದಾಗ ಆನಂದ ಆಗ್ಬಿಡುತ್ತೆ. ಹೋದಲ್ಮ ಎಷ್ಟು ಚೆನ್ನಾಗಿರುತ್ತೆ. ಮಾಡದ ಹೇಳ್ತಾರೆ, ಮೆಟ್ರೋಸ್ಕ್ ಹೋದವು, ಹೋಗೋ ಕಾಲಕ್ಕೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ರು, ಪ್ರತಿ ಸಲ ಹೋದ ಕಾಲಕ್ಕೂ ನೋಡ್ತಾ ಇದ್ರು, ಈ ಸಲ ನೋಡಿದ ಕಾಲಕ್ಕೆ ಎಷ್ಟು ವಿರಾಟ್ ರೂಪಗಳು ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂಬ ಆನಂದ ಬಂತು. ಅದು ಪ್ರಯತ್ನ ಪಡುವಾಗ ಅಪ್ರಯತ್ನವಾಗಿ ಥಟ್ ಅಂತ ತಲೆ ಹೊಳಿಬೇಕು, ಆ ಖುಷಿಯೇ ಬೇರೆ ಆಗುತ್ತೆ, ಆನಂದ ಆಗ್ತದೆ. ಆತರ ಇನ್ನೊಬ್ರು ಅಂದರು, ಓದು, ಓದ್ತಾ ಇರೋದು ಓದು. ಓದೋ ಕಾಲಕ್ಕೆ ಯಾವುದು ಈ ಪುಲ್ಲಿ ಅಂತ ಬರುತ್ತೆ, ಕಳಗ ಲೈಟ್ ಇರುತ್ತೆ, ಹೌದಾ, ಮಾಡ್ತಾ ಇದ್ರು ಅವ್ರು ಮಾಡಿದ್ರು ಪುಲ್ಲಿ ಆಧಾರ, ಕಳಗಿರೋದು ಲೈಟ್ ಆಧೇಯ ಅಲ್ಲ. ನಾನು ಹೇಳಿದ್ದು ಸ್ಟೂಡೆಂಟ್ ಈ ಚಿಂತನೆ ಮಾಡ್ತಾ ಮಾಡ್ತಾ ಅಲ್ಲಿ ಥಟ್ಟಂತ ದೇವರ ನೆನಪು ಕೊಟ್ಟ, ದೇವರ ಆಧಾರ ರೂಪ ಆಧೇಯ ರೂಪ ಅದು ಹರಿಕಥಾಮಸ್ತಾದ ವಿಸ್ತಾರ ಬರುತ್ತೆ. ಅದು ಆ ಕಾಲಕ್ಕೆ ಥಟ್ಟಂತ ಓದಲು ನೆನಪಾದ್ರೆ ಓದಲು ಸಾರ್ಥಕ ಆಯ್ತು, ದೇವರ ನೆನಪು ಸಾರ್ಥಕ ಆಯ್ತು. ನಾನು ಇದೇ ಹೇಳ್ತಾ ಇದ್ದೀನಿ, ಏನೇನ್ ನಾವು ಮಾಡ್ತೀವಿ, ಆ ಓದಾಗಲಿ ಉದ್ಯೋಗ ಆಗಲಿ ಎಲ್ಲಿ ಆಗಲಿ, ಎಲ್ಲಾ ಕಡೆ ಅವನನ್ನೇ ಚಿಂತನೆ ಮಾಡುವಂತಹ ಗುಣವಂತ ನಮ್ಮಲ್ಲಿ, ನಾವು ಮಾಡಿದ್ದೆಲ್ಲ ದೇವರ ಪೂಜಾ, ಶುದ್ಧವಾಗಿ ಭಗವಂತನ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದೀರಾ. ಇವಾಗ ಎಲ್ಲರೂ ಉದ್ಯೋಗ ಬಿಟ್ಟು ಕೂತ್ಕೊಂಡ್ಬಿಟ್ರೆ ಎಲ್ಲರಿಗಾಗುತ್ತೆ, ಎಲ್ಲರಿಗಾಗಲ್ಲ. ಹೌದು, ಪರಿಸ್ಥಿತಿ ಗೊತ್ತು, ನೀವು ಮಾಡ್ತಾ ಇದ್ದೀರಾ. ಆದರೆ ಅದನ್ನೇ ಸ್ವಾಮಿ ನಿನ್ನ ನೆನಪಿಂದ ಮಾಡ್ತೇವೆ ಅಂದ್ರೆ ಕ್ಷಮೆ ಮಾಡ್ತಾನೆ ಭಗವಂತ, ಒಳ್ಳೆಯಾಗುತ್ತೆ, ಚೆನ್ನಾಗಿರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಕಾಮಿನಿ ಮೊದಲಾದ ಭೋಗ ಭಾಗಗಳೆಲ್ಲ ಅಂದ್ರೆ ಶ್ರೀ ಮನೋಹರ ವಿಷ್ಣು ಸರ್ವೋತ್ತಮ ಇದು ಹೇಳ್ತಾ ಇದ್ದಾರೆ ಸ್ವಾಮಿ. ಅವೆಲ್ಲ ಭೋಗಗಳನ್ನು ಪಡುವಾಗ ಹರೇ ನೀ ಕೊಟ್ಟದ್ದು ನಿನಗರ್ಪಿತ ಅಂತ ಹೇಳ್ತಾ ಶ್ರೀ ಮನೋಹರ. ಅದಕ್ಕೆ ದಾಸರ ಮಾತು ಬಹಳ ಚೆನ್ನಾಗಿರುತ್ತೆ. ಏನದು ಅಂದ್ರೆ ಈ ಪ್ರಿಯೋತನಾದರ ಮಾತುಗಳು, ನಾನೇನೋ ದೇವರ ಚಿಂತನೆ ಮಾಡ್ತಾ ಇದ್ದೇನೆ, ನೀವೇನೋ ಮದುವೆ ಆಗ್ಬೇಕು ಅಂತ ಹೇಳ್ತೀರಾ, ಮದುವೆ ಆಗಿ ಹೋದರೆ ಅಲ್ಲೇ ನನ್ನ ಮನಸ್ಸು ಹೋಗಿಬಿಟ್ರೆ, ಆ ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲೇ ಮನಸ್ಸು ಹೋಗಿಬಿಟ್ರೆ ನನ್ನ ಗತಿ ಏನು, ದೇವರು ನನ್ನ ಕೈಯಿಂದ ತಪ್ಪಿ ಹೋಗ್ತಾರಲ್ಲ. ಅಲ್ಲಾಗ ಹೇಳಿದ್ರು ನಿನ್ನ ಮನಸ್ಸು ಅಲ್ಲಿ ಹೋದರೂ ಕೂಡ ಆ ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲಿ ದೇವರನ್ನೇ ನೋಡು, ಅಂದ್ರೆ ಮನಸ್ಸು ದೇವರ ಕಡೆಯೇ ಹೋಗ್ತಾ ಇರಲಿ. ಎಲ್ಲಿ ಆ ಪದಾರ್ಥದೊಳಗಿರುವ ದೇವರಲ್ಲಿ, ಮೊದಲು ಹೃದಯದಲ್ಲಿರುವ ದೇವರ ಕಡೆ ಹೋಗ್ತಾ ಇತ್ತು, ಈಗ ಮನಸ್ಸು ಪದಾರ್ಥದ ಕಡೆ ವ್ಯಕ್ತಿಗಳ ಕಡೆ ಹೋದಾಗ ಅಲ್ಲಿರುವ ದೇವರಲ್ಲೇ ಮನಸ್ಸು ಹೋಗಿ. ಅದಾಗ ಮತ್ತೆ ಪ್ರಶ್ನೆ, ಮನಸ್ಸು ಪದಾರ್ಥದ ಕಡೆ ಹೋಗುತ್ತೆ, ಪದಾರ್ಥದೊಳಗಿರುವ ದೇವರ ಕಡೆ ಹೋಗಲ್ಲ. ವ್ಯಕ್ತಿಗಳ ಕಡೆ ಹೋಗುತ್ತೆ, ವ್ಯಕ್ತಿಗಳಲ್ಲಿರುವ ದೇವರ ಕಡೆ ಹೋಗಲ್ಲ. ಅಂದ್ರೆ ನೀನು ಕಳಿಸಿದರೆ ಹೋಗಲ್ಲ, ಅವನು ಕರ್ಕೊಂಡು ಹೋದರೆ ಹೋಗುತ್ತೆ. ಅದಕ್ಕೆ ಚಿತ್ತನಾಮಕ ಎತ್ತರ ಯಾಸಸಿ ತತ್ರ ಗಚ್ಚತಿ ಮೇ ಮನಃ, ಇದಕ್ಕೆ ಉತ್ತರ ಕೊಟ್ಟರು ಸ್ವಾಮಿ, ಆಭಿಮುಖ್ಯ ಪರಹ ತ್ವಮೇವ ನ ಚೇದ್ ಭವೇತ್. ನನ್ನ ಮನಸ್ಸನ್ನು ನಿನ್ನಗೆ ಅಭಿಮುಖವಾಗಿ ನೀನೇ ಮಾಡಿಕೊಂಡ್ರೆ ನಿನ್ನಗೆ ಅಭಿಮುಖ ಆಗುತ್ತೆ, ಇಲ್ಲದಿದ್ರೆ ಆಗಲ್ಲ. ಪದಾರ್ಥದ ಕಡೆಗೆ ಕರಕೊಂಡು ಹೋಗಿ ನೀನು ನನ್ನ ಮನಸ್ಸಿಗೆ ಪದಾರ್ಥವನ್ನೇ ತೋರಿಸಿದರೆ ಪದಾರ್ಥವನ್ನೇ ನೋಡತಾ ಇರುತ್ತೆ. ಪದಾರ್ಥದೊಳಗಿರುವ ನಿನ್ನ ಕಡೆ ಮುಖ ಮಾಡಿಸಿದರೆ ನಿನ್ನನ್ನು ನೋಡುತ್ತಪ್ಪ. ಅದು ತಾನಾಗಿ ನಿನ್ನನ್ನಾದ್ರೂ ನೋಡಲಾರದು, ಪದಾರ್ಥವನ್ನಾದ್ರೂ ನೋಡಲಾರದು. ನೀನು ಹೇಗೆ ನೋಡಿಸಿದ್ರೆ ಹಾಗಾಗುತ್ತೆ ಅಂತ ಉತ್ತರ ಕೊಟ್ಟಲ್ಲ ಅಂತ ಕಾಲಕ್ಕೆ ಹೇಳುತ್ತಾ ಇದ್ದಾರೆ. ಹಾಗಾದರೆ ನಮ್ಮ ಮನಸ್ಸು ಪದಾರ್ಥಗತ ವ್ಯಕ್ತಿಗತ ಭಗವಂತನ ಕಡೆಗೆ ಮನಸ್ಸು ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ಮತ್ತು ಅಲ್ಲಿ ದೊಡ್ಡ ಪ್ರಶ್ನೆ ಇದು. ಸಾಧನೆ ಮಾಡುವಾಗ ಸುಮ್ಮನೆ ಪ್ರವಚನ ಕೇಳಿ ಹೋದ್ರೆ ಆನಂದವೋ ಆನಂದ, ಸಾಧನೆ ಮಾಡ್ಲಿಕ್ಕೆ ಕೂತರೇನೆ ಪ್ರಶ್ನೆಗಳು ಬರುತ್ತೆ ಹೇಗೆ ಹೇಗೆ ಅಂತ. ಆವಾಗ ಹೇಳ್ತಾರೆ, ನಮ್ಮ ಮನಸ್ಸನ್ನ ದೇವರು ಏನು ಮಾಡಬೇಕು, ತನ್ನ ಕಡೆ ಸೆಳೆಯಬೇಕು. ಆ ಸ್ವಾಮಿ ಎಲ್ಲಿದ್ದಾನೆ? ಪದಾರ್ಥದಲ್ಲೂ ಇದ್ದಾನೆ, ವ್ಯಕ್ತಿಗಳಲ್ಲೂ ಇದ್ದಾನೆ. ಅಲ್ಲಿದ್ದ ಸ್ವಾಮಿ ನಮ್ಮ ಮನಸ್ಸನ್ನ ಸೆಳೆಯಬೇಕಾದರೆ ಆ ಕಾರ್ಯ ಮಾಡೋರನ್ನ ಏನಂತ ಕರೀತಾರೆ? ಮನೋಹರ ಅಂತ. ನಮ್ಮ ಮನಸ್ಸನ್ನ ಹರಣ ಮಾಡುತ್ತಾನೆ ನಮ್ಮ ಮನಸ್ಸನ್ನ. ಹೌದು, ಅವನು ಮನೋಹರ, ಪದಾರ್ಥ ಚೆನ್ನಾಗಿದೆ, ಅದರೊಳಗೆ ಆಕಾರದಲ್ಲಿದ್ದಾನೆ, ಅದಕ್ಕೆ ನಮ್ಮ ಮನಸ್ಸು ಹರ ಕರ್ಕೊಂಡು ಹೋಗ್ಬಿಟ್ಟ ಆಚೆ ಕಡೆಗೆ. ಆದರೆ ಅವನ ಕಡೆಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ನಮ್ಮೊಳಗಿರುವ ಸ್ವಾಮಿಯನ್ನ ಏನಂದು ಚಿಂತನೆ ಮಾಡಬೇಕು. ಅಲ್ಲಿ ರಹಸ್ಯ ಇದೆ. ಹೇಳುತ್ತಾರೆ, ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲಿ ಆಯಾ ಆಕಾರದಲ್ಲಿದ್ದು ನನ್ನ ಮನಸ್ಸನ್ನ ಸೆಳೆಯುವವನೇ ಆ ಪದಾರ್ಥದಲ್ಲಿ ವ್ಯಕ್ತಿಗಳಲ್ಲಿರುವ ನಿನ್ನ ಕಡೆಗೆ ನನ್ನ ಮನಸ್ಸನ್ನು ಸೆಳೆಯೋ ಅಂತ ಕರಿಬೇಕು ದೇವರನ್ನ. ಅದಕ್ಕೆ ದೇವರನ್ನ ಮನೋಹರ ಮನೋಹರ ಅಂತ ಚಿಂತನೆ ಮಾಡಬೇಕು ದೇವರನ್ನ. ಅಂದ್ರೆ ಅರ್ಥ, ಮನಸ್ಸನ್ನ ಹರಣ ಮಾಡಯ್ಯ ನಿನ್ನ ಕಡೆಗೆ. ಅವಾಗ ದೇವ ಅಂದ, ನಾನು ಯಾರ ಮನಸ್ಸನ್ನು ಹರಣ ಮಾಡಿದ್ದೇನೆ ನಿಮ್ಗೆ ಗೊತ್ತಾ ಅಂದ್ರೆ, ಶ್ರೀ ಮನೋಹರ ಅಂತ ಹೇಳ್ತಾ ಇದ್ದಾರೆ. ನಮಗೇನಯ್ಯ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಟಾಪ್ ಮೋಸ್ಟ್ ಪಿಚ್ ಪರ್ಸನಾಲಿಟಿ ಯಾರು ಅಂದ್ರೆ ತಾಯಿ. ಆಕೆ ಬಿಟ್ಟು ಆಕೆ ಮುಂದೆ ಬ್ರಹ್ಮಾದಿ ದೇವತೆಗಳು ಏನೂ ಅಲ್ಲ. ಕೋಟಿ ಗುಣಗಳಿಂದ ಅಧಮರವರೆಲ್ಲರೂ ಕೂಡ ಲಕ್ಷ್ಮೀದೇವಿ ಮೊದಲು. ಆದ್ದರಿಂದ ಆ ತಾಯಿಯ ಮನಸ್ಸನ್ನೇ ಆ ತಾಯಿ ಸದಾ ನಿನ್ನಲ್ಲೇ ಮನಸ್ಸಿಟ್ಟಿರ್ತಾಳೆ. ಅವಾಗ ಆಕೆನ ಕೇಳಿದ್ದೆ, ಏನಮ್ಮ ನೀನಾಗೆ ದೇವರಲ್ಲಿ ಮನಸ್ಸಿಟ್ಟಿರ್ತೀಯ? ಇಲ್ಲಪ್ಪ, ದೇವರೇ ನನ್ನ ಮನಸ್ಸು ಹೇಳ್ಕೊಂಡು ಹೋಗ್ಬಿಡ್ತಾ ಇದ್ದಾನೆ, ದೇವರೇ ನನ್ನ ಮನಸ್ಸನ್ನು ಸೆಳ್ಕೊಂಡು ಹೋಗ್ಬಿಡ್ತಾ ಇದ್ದಾನೆ. ಅವಾಗ ಶ್ರೀ ಮನೋಹರ, ಆಕೆಯ ಮನಸ್ಸನ್ನೇ ಅಂದ್ರೆ ಬಿಂಬರಿನಿ ಪರು ಸೂಕ್ತಮರು ಪ್ರತಿಬಿಂಬರಿನಿ ಪರು ಸ್ವಾಮರು, ನಮ್ಮ ಬಿಂಬರಾದಂತಹ ದೊಡ್ಡವರ ಮನಸ್ಸನ್ನೇ ಸೆಳೆದು ಸೆಳೆದು ಹಾಕುವಂತವ ಅಂತ ನನ್ನ ಬಿಂಬಮೂರ್ತಿಯನ್ನು ಚಿಂತನೆ ಮಾಡಿದರೆ ಅವಾಗ ಏನಾಗುತ್ತೆ? ಖಚಿತವಾಗಿ ಈ ಮಂತ್ರದಿಂದ ಶ್ರೀ ಮನೋಹರ ಶ್ರೀ ಮನೋಹರ ಅಂತ ಹೇಳಿದರೆ ಏನಾಗುತ್ತೆ? ದಾಸರಾಯರು ಹೇಳಿದರು, ಶ್ರೀ ಮನೋಹರ ಅಂತ ಚಿಂತನೆ ಮಾಡು ಅಂದ್ರು. ಮಾಡಿದರೆ ಏನ್ ಬರುತ್ತೀರಿ ನಮಗೆ ಅಂದ್ರೆ, ಶಮಲವರ್ಜಿತ, ಎಲ್ಲ ಕಲ್ಮಶಗಳು ಕೊಚ್ಚಿ ಹಾಕ್ಬಿಡ್ತಾನೆ, ಮನಸ್ಸನ್ನ ತನ್ನ ಕಡೆಗೆ ಸೆಳ್ಕೊಳ್ತಾನೆ. ನಂತರ ಆಗೋದೇನು? ಶಮಲವರ್ಜಿತ, ಎಲ್ಲ ಕಾಮನೆಗಳೆಲ್ಲ ಹೊರಟೋಗುತ್ತೆ. ಎಲ್ಲ ಹೊರಟೋದ್ರೆ ಏನಾಗುತ್ತೆ? ಕಾಮಿತ ಪ್ರದ, ಎಲ್ಲ ತನ್ನ ಕಾಮಿತ, ಕಾಮಿತ ಅಂದ್ರೆ ಎಲ್ಲಾ ಕಡೆ ತನ್ನ ರೂಪದ ಅದ್ಭುತವಾದ ಚಿಂತನೆಯನ್ನು ಕೊಟ್ಟು ಆನಂದ ಕೊಡತಕ್ಕಂಥ ಹರಿಕಥಾಮೃತ ಸಾರ. ಈ ತರ ನೋಡತಾ ಹೋದರೆ ಪ್ರತಿಯೊಂದು ಪದ್ಯದ ಪ್ರತಿಯೊಂದು ಶಬ್ದ ಶಬ್ದ ಒಂದು ಮಂತ್ರ, ಶಬ್ದ ಶಬ್ದ ಒಂದು ಮಂತ್ರ. ಗುರುಗಳ ಅನುಭವದಿಂದ ಇರತಕ್ಕಂಥ ಆ ಒಂದೊಂದು ಶಬ್ದ ಒಂದೊಂದು ಮಂತ್ರ ಅಂತ ತಿಳ್ಕೊಂಡು ಉಪಾಸನೆ ಮಾಡಿ ಅದರ ಫಲ ಪಡೆದಂತಹ ಗುರುಗಳ ಮೂಲಕ ಅದನ್ನು ಉಪದೇಶ ಪಡ್ಕೊಂಡುವ ನಮ್ಮ ಜೀವನ ಅದ್ಭುತವಾಗಿ ರಾಕೆಟ್ ತರ ಓಡಿಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕನಿಂದ ಕಾಮಿನಿ ಮೊದಲಾದ ಭೋಗ ಭಾಗಗಳೆಲ್ಲ ಅದೆಲ್ಲ ಪಡೆಯುವಾಗ ನಮ್ಮ ಮನಸ್ಸು ದೇವರ ಕಡೆ ಹೋಗ್ಬೇಕಾದ್ರೆ ಯಾವ ಮಂತ್ರ ಮಾಡಬೇಕಪ್ಪ ಅಂತ ಕೇಳಿದ್ರೆ, ಶ್ರೀ ಮನೋಹರ. ಹೌದಾ, ಆ ಸ್ವಾಮಿ ಎಲ್ಲರ ಮನಸ್ಸನ್ನ ಹರಣ ಮಾಡುತ್ತಾನೆ, ಹಾಗೆ ನಮ್ಮ ಮನಸ್ಸನ್ನು ತನ್ನ ಕಡೆಗೆ ಹರಣ ಮಾಡುತ್ತಾನೆ. ಅಷ್ಟೇ ಅಲ್ಲ, ಎಲ್ಲಿದ್ದಾನವ ಅಂತ ಕೇಳಿದ್ರೆ, ವಿಷ್ಣು ಸರ್ವೋತ್ತಮ. ಅದಕ್ಕೆ ಹೇಳ್ತಾರೆ ದೇವರು ಕೇಳ್ತಾರೆ, ನಾವು ಕೇಳಿದ್ವಿ ಸ್ವಾಮಿ ನೀನು ಶ್ರೀ ಮನೋಹರ ಅಂದ್ರೆ ಏನಂತ ಅರ್ಥ ನಿಮಗೆ? ಏನ್ ಬೇಕು ನಿಮಗೆ? ಒಳಗಪ್ಪ ಸ್ವೀಟ್ ಕೊಡ್ತಾ ಇದೆ ಶ್ರೀ ಮನೋಹರ ಅಂತ, ಕೆಳಗೆ ಪ್ಯಾಕೆಟ್ ಅಲ್ಲಿ ಏನು ಸಿಗ್ನೇಚರ್ ಆಗ್ಬೇಕು, ಏನಾಗ್ಬೇಕು? ನಿನ್ ಮನಸ್ಸು ಎಲ್ಲಿ ಸೆಳೆಯಿರಿ, ಎಲ್ಲಿ ಸೆಳೆಯಿರಿ ನಾನು ಅಂದ್ರೆ, ಹೃದಯದಲ್ಲಿರುವ ರೂಪ ಕಡೆ ಮಾತ್ರ ಸೆಳೆಯಿಲ್ಲ, ಎಲ್ಲಿ ಸೆಳೆಯಿರಿ? ತಿರುಪತಿಯಲ್ಲಿದ್ದ ರೂಪದ ಕಡೆಗೆ ಸೆಳೆಯಿಲ್ಲ ನಿನ್ನ ಮನಸ್ಸನ್ನ? ಅಂತ ಕ್ವಶನ್ ಮಾಡಿದರೆ, ಅಯ್ಯ ನನ್ನ ಕರ್ಮ ಕೂತಿದೆ, ನನ್ನ ಪ್ರಾರಬ್ಧ ಕರ್ಮ ಕೂತಿದೆ, ಈ ಕರ್ಮದಿಂದ ಏನಾಗ್ತಾ ಇದೆ, ನಾನಾ ಅನುಭವಿಸಬೇಕಾದರೆ ನೀನೇ ನನ್ನನ್ನು ನಾನಾ ಪದಾರ್ಥಗಳ ಕಡೆ ವ್ಯಕ್ತಿಗಳ ಕಡೆ ಕರೆಕೊಂಡು ಹೋಗ್ತಾ ಇದ್ದೀಯಾ. ಮನಸ್ಸಿನಲ್ಲಿ ಮಾತ್ರ ಅಂತ ಹೇಳಿದರೆ ಆ ಪದಾರ್ಥದ ಕಡೆ ಹೋದಾಗ ಕೆಲಸ ಆಗಲ್ಲಯ್ಯ. ಆದ ಕಾರಣ ಆಯಾ ಪದಾರ್ಥಗಳ ಕಡೆ ಎಲ್ಲೆಲ್ಲಿ ನನ್ನ ಕಣ್ಣು ಹೋಗುತ್ತೋ ಅಲ್ಲಲ್ಲೆಲ್ಲ ನೀನ್ ಇರ್ತೀಯಲ್ಲ, ಅಲ್ಲೆಲ್ಲ ನಾನು ಸೆಳೆದು ಬಿಡು. ಮನಸ್ಸಲ್ಲಿದ್ದವನೇ ಅಲ್ಲಿದ್ದೀಯಾ, ಅಲ್ಲಿದ್ದೀಯೋ ಇಲ್ಲಿದ್ದೀಯಾ ಅಂತ ಹೇಳಿ, ಆ ನಿನ್ನ ಕಡೆ ಅಲ್ಲಲ್ಲಿರುವ ನಿನ್ನ ಕಡೆ ಅಂದ್ರೆ ಏನಂತ ಅರ್ಥ? ಅಲ್ಲಲ್ಲಿರುವ ಕಡೆ ಅಂದ್ರೆ ಎಲ್ಲೆಲ್ಲಿ ಹೇಳು? ಬೆಂಗಳೂರಲ್ಲಿ ಈ ಕಾಲನಿ ಇದು ಅಂತ ಹೇಳ್ತೀಯ, ಅಲ್ಲಿ ಮಾತ್ರ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಹೇಳು? ವಿಷ್ಣು ಅಂತ ಬಿಟ್ಟರು. ಸರ್ವತ್ರವೇ ಆಗುತ್ತ ಅಂದ್ರೆ ನೀನು ನನ್ನ ಕಣ್ಣನ್ನ ಮನಸ್ಸನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀಯೋ ಅಲ್ಲೆಲ್ಲ ಇರುವ ನಿನ್ನ ಕಡೆ ನನ್ನ ಮನಸ್ಸು ಬರಲಿ. ಹರಿ ಬಾಳ ಹೇಳ್ತಾರಲ್ಲ ಸೀಕ್ರೆಟ್ ಪಿಚ್ ಅನ್ನು ಒಳಗೆ ಪಿನ್ ಹಾಕಿ ತೆಗಿತಾ ಇರ್ತ ಆತ ತೆಗಿತಾ ಇದ್ದಾರೆ. ಶ್ರೀ ಮನೋಹರ ವಿಷ್ಣು ಸರ್ವತ್ರ ವ್ಯಾಪ್ತ ನೀನು ಅಂತ ಅವ್ರು ಚಿಂತನೆ ಮಾಡಿದ್ರೆ ಎಲ್ಲಾ ಕಡೆ ಇರುವ ಅಂದ್ರೆ ಎಲ್ಲಾ ಕಡೆ ಅಂದ್ರೆ ಬ್ರಹ್ಮದೇವರು ಅಂತ ಎಲ್ಲಾ ಕಡೆ ಇರುವ ದೇವರು ಚಿಂತನೆ ಮಾಡಲಿಕ್ಕಾಗಲ್ಲ. ನಮಗೆ ನಮ್ಮ ಮನಸ್ಸು ಕಣ್ಣು ಇಂದ್ರಿಯಗಳು ಎಲ್ಲೆಲ್ಲಿ ಹೋಗ್ತಾ ಇವೆ ಅಲ್ಲಲ್ಲೆಲ್ಲ ದೇವರು ನಮಗೆ ಸ್ವಲ್ಪ ಅದು ಚಿಂತನೆ ಕೊಡ್ತಾರೆ. ಅವಾಗ ಹೇಳಿದ ನನ್ನ ಕಡೆ ಮನಸ್ಸು ಸೆಳೆಯಬೇಕಾ ನಿಂದು? ಸೆಳೆಯುತ್ತೇನೆ. ನೀನ್ ಹೇಳಿದ್ದೇನು ಹೃದಯದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ನನ್ನ ಕಣ್ಣು ಮನಸ್ಸು ಎಲ್ಲ ಇಂದ್ರಿಯಗಳು ಹೋಗುತ್ತೋ ಅಲ್ಲಲ್ಲಿ ನಿನ್ನ ಸ್ಮರಣೆ ಕೊಡು ಅಂತ ಹೇಳಿದ್ಯ. ವೆರಿ ಗುಡ್ ಸ್ಯಾಂಕ್ಷನ್. ಏನಂತ ಕೊಡಬೇಕು ನನ್ನ ಸ್ಮರಣೆ? ದೇವರು ದೇವರು ಅಂತ ಕೊಟ್ರೆ ಸಾಕಾ? ಇನ್ನೇನಾದ್ರೂ ಬೇಕಾ? ಏನಂತ ಸ್ಮರಣೆ ನೋಡಿ, ಕ್ಲಾರಿಟಿ ಬೇಕಲ್ಲ. ವರ್ಕ್ ಮಾಡ್ಲಿಕ್ಕೆ ಹೋದಾಗ ಅದ್ರಲ್ಲಿ ಕ್ಲಾರಿಟಿ ಬೇಕು. ಟೇಬಲ್ ಮೇಲೆ ಕೂತಾಗ ನಾನು ಏನ್ ಮಾಡ್ಲಿ, ವಾಟ್ ಶುಡ್ ಐ ಡೂ ಅಂತ ಹೇಳ್ತಾ ಇದ್ದಾರೆ. ಅದಲ್ವಾ ಜಾಬ್ ಡಿಸ್ಕ್ರಿಪ್ಷನ್. ಯು ಶುಡ್ ಡೂ ಲೈಕ್ ದಿಸ್, ಯು ಡೂ ಲೈಕ್ ದಿಸ್, ಇಸ್ ಎ ಫ್ರೂಟ್, ಇಟ್ ಶುಡ್ ಕಮ್ ಇಷ್ಟು ಹೀಗೆ ಅಂತ ಹೇಳಿ ಟೈಮಿಂಗ್ ಕೊಡ್ತಾರೆ. ಹೌದಾ? ಹಾಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನನ್ನ ಚಿಂತನೆ ಬೇಕು ಅಂದಿಲ್ಲ, ಏನಂತ ಬೇಕು ನಿನಗೆ? ಸರ್ವೋತ್ತಮ. ಸರ್ವೋತ್ತಮ ಅಂದ್ರೆ ಸರ್ವೋತ್ತಮ ಅಂದ್ರೆ ಎಲ್ಲರಿಗಿಂತ ಉತ್ತಮ. ಅದರಲ್ಲಿ ಏನ್ ಅದನ್ನ ಕೇಳಿದ್ರು ಸರ್ವೋತ್ತಮ ಅಂತ ಕೊಡಪ್ಪ. ಹೌದಾ? ಸರ್ವೋತ್ತಮ ಅಂದ್ರೆ ಏನು? ಅದ್ರ ನಂಗೇನ್ ಗೊತ್ತಾಯ್ತು ಹೇಳು. ದಾಸರ ಹೇಳಿಕೊಡ್ತಾರೆ, ಹೇಳೋ ಇದನ್ನ ಸರ್ವೋತ್ತಮ ಅಂದ್ರೆ ಏನಂತ ಅರ್ಥ ಅಂದ್ರೆ ಹೇಳ್ತಾ ಇದ್ದಾರೆ ಎಲ್ಲರಿಗಿಂತ ಉತ್ತಮ ಅಂದ್ರೆ ಮೀನಿಂಗ್ ಏನು ಅಂತ ಕೇಳಿದ್ರು. ಸರ್ವೋತ್ತಮ ಅಂದ್ರೆ ಮೀನಿಂಗ್ ಏನು ಅಂದ್ರೆ ರೋಮ ರೋಮಾಂತರದಿ ಮುಕ್ತಾ ಮುಕ್ತರ ನಿಟ್ಟು ಸ್ವಾಮಿ ಮಮ ಸ್ವಾಮಿ ಸರ್ವಸ ಸರ್ವಸ್ವಾಮಿ. ಆ ಸರ್ವೋತ್ತಮ ಎಂಬುದರ ಟೋಟಲ್ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ. ಸ್ವಾಮಿ ಇದು ಬೇಕು ನನಗೆ. ಏನದು? ರೋಮ ರೋಮಗಳಲ್ಲಿ ಮುಕ್ತಾಮುಕ್ತರನ್ನ, ಅನೇಕ ಬ್ರಹ್ಮಾಂಡಗಳಲ್ಲಿ ಮುಕ್ತಾಮುಕ್ತರನ್ನ ಇಟ್ಟು ನೀನು ಸ್ವಾಮಿ, ಎಲ್ಲರನ್ನ ನಿಯಮನ ಮಾಡ್ತಾ ಇದ್ದೀಯ. ಮಮ ಸ್ವಾಮಿ, ನನಗೂ ಸ್ವಾಮಿ, ಅವರೆಲ್ಲರಿಗೂ ಸ್ವಾಮಿ. ಅದಕ್ಕೆ ಸರ್ವಸ್ವಾಮಿ. ಎನ್ನ ಸ್ವಾಮಿ, ನೀನು ಸರ್ವಸ್ವಾಮಿ, ಭಿನ್ನರಹಿತ ಅಲ್ಲಿನ ಜಗದ ಅಂತರ್ಯಾಮಿ. ಇಷ್ಟು ಹೇಳ್ತಿ ಹೇಳ್ತಾರೆ. ತಾಮಸ ತಾಮಸ ನಿರ್ಲೇಪ ಸಾತ್ವಿಕ ಸಾತ್ವಿಕ ಸಾಮಗಾಯನ ಪ್ರಿಯ ಭೂತಸ್ತನೇ. ನೀನೇ ಸರ್ವಸ್ವಾಮಿ, ನೀನೇ ತಾಮಸ 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 ಗುಣದ ಚೂರೂ ಲೇಪ ಇಲ್ಲದವ, ನಿರ್ಲೇಪ ತಾಮಸ ಗುಣದ ತಾಮಸ ಪ್ರವೃತ್ತಿಯ ಯಾವುದರ ಲೇಪವೂ ಇಲ್ಲದವ. ಯಾಕೆ ಎರಡು ತಾಮಸ ಅಂತ ಹಾಕಿದ್ರಿ? ತಾಮಸ ನಿರ್ಲೇಪ ಅಂತ ಹಾಕಿದ್ದಾಗ್ತಿಲ್ಲ ಅಂದ್ರೆ ಕೆಲವೊಮ್ಮೆ ನಮ್ಮಲ್ಲಿ ತಾಮಸ ಗುಣ ಇರುತ್ತೆ, ಪ್ರಕಟ ಆಗಿರಲ್ಲ, ಅದರ ಕಾರ್ಯ ಕೆಲವೊಮ್ಮೆ ಆಗ್ತಾ ಇರುತ್ತೆ. ಗುಣವೂ ಪ್ರಕಟ ಆಗಿ ನಮ್ಮಲ್ಲಿ ಹೊರಗಿನದ್ದು ತಾಮಸ ಗುಣ, ಅದರ ಕಾರ್ಯವೂ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಗುಣ ಮಾತ್ರ ಬಚ್ಚಿಟ್ಕೊಂಡಿದ್ದಂತೆ ಕಾರ್ಯ ಆಗ್ತಾ ಇರಲ್ಲ, ನಾವು ಮಿಸ್ಟರ್ ಕ್ಲೀನ್ ಅಂತ ಅನ್ಕೊಂತಾ ಇರ್ತೀವಿ, ಒಳಗೆ ಕೂತಿರುತ್ತೆ ಹೆಗ್ಗಣನು. ಅದಕ್ಕೆ ಹೇಳ್ತಾರೆ ನಿನ್ನಲ್ಲಿ ತಾಮಸ ಗುಣ ಪ್ರಭಾವವೂ ಇಲ್ಲ, ಅದರ ಕಾರ್ಯವೂ ಇಲ್ಲ. ತಾಮಸ ತಾಮಸ ನಿರ್ಲೇಪ, ಯಾವುದರ ಲೇಪವೂ ಇಲ್ಲ. ಅಷ್ಟೇ ಅಲ್ಲ, ನಿನ್ನ ಈ ರೀತಿ ಚಿಂತನೆ ಮಾಡಿದವರಿಗೂ ಆ ತಾಮಸ ಗುಣದ ತಾಮಸ ಗುಣದ ಕಾರ್ಯದ ಲೇಪ ಇಲ್ಲದೆ ಮಾಡುವಂತವ ನೀನೇ. ಅಷ್ಟೇ ಅಲ್ಲ, ತಾತ್ವಿಕ ಸಾತ್ವಿಕ ಸಮಗಾಯನ ಪ್ರಿಯ ಭೂತಸ್ಥನೇ. ಎಲ್ಲ ತಾತ್ವಿಕರಿಗೆ ಪ್ರಿಯ, ಸಾತ್ವಿಕರಾದವರಿಗೆ ಪ್ರಿಯ, ತಾತ್ವಿಕರಾದವರಿಗೆ ಪ್ರಿಯ, ಅವರು ಮಾಡುವಂತಹ ಸಾಮಗಾಯನಕ್ಕೆ ಪ್ರಿಯ. ಸಾಮಗಾಯನ ಪ್ರಿಯ ಭೂತಸ್ಥನೇ. ಭೂತಗಳು ಅಂತಂದ್ರೆ ಎಲ್ಲಾ ಜೀವರಾಶಿಗಳು, ಅದಕ್ಕೆ ಭೂತ ಅಂತ ಎಲ್ಲಿ ಬಂತಿದು? ಗಾಯತ್ರಿ ಮಂತ್ರದ ಆರು ರೂಪಗಳಲ್ಲಿ ಭೂತ ಅಂತ ಮತ್ಸ್ಯ ಆದಿ ಎಲ್ಲಾ ಜೀವರಾಶಿಗಳು ಇರತಕ್ಕಂತಹ ರೂಪವನ್ನು ಭೂತ ಅಂತ ಕರೀತಾರೆ. ಅದಕ್ಕೆ ಭೂತಸ್ಥನೇ. ಈ ರೀತಿಯಲ್ಲಿ ನೀನೇ ವಿಶೇಷ ಸರ್ವೋತ್ತಮ ಅಂದ್ರೆ ಇಷ್ಟು ಹೇಳಿ ಪರಮ ಪ್ರೇಮನೆಂದು. ಪರಮ ಪ್ರೇಮ ಅಂದ್ರೆ ಎಲ್ಲಾ ಜೀವರಾಶಿಗಳಲ್ಲಿ ಅವರವರ ಮೇಲೆ ಇನ್ನ ಅಭಿಮಾನ ತೋರುವವ. ಎಷ್ಟು ಅಭಿಮಾನ ತೋರುವವ ಅಂದ್ರೆ ಪರಮ ಪ್ರೇಮ. ನೀವು ಜೀವರಾಶಿಗಳ ಮೇಲೆ ತೋರುವಂತಹ ಪ್ರೇಮ ಟಾಪ್ ಮೋಸ್ಟ್ ಪಿಚ್. ಅದೆಷ್ಟು ಅಂದ್ರೆ ಆ ಜೀವರಾಶಿ ಅವರ ಮೇಲೆ ಅವರು ತೋರ್ಕೊಳ್ಳಿಕ್ ಆಗಲ್ಲ, ಅಷ್ಟು ಅಭಿಮಾನ ನೀನು ತೋರ್ತಾ ಇದ್ದೆ. ದೇ ಕ್ಯಾನ್ ನೆವರ್ ಶೋ ಇನ್ನೊಬ್ಬರ ಮೇಲಲ್ಲ, ನಮ್ಮ ಮೇಲೆ ನಮ್ಗೆ ಬಹಳ ಅಭಿಮಾನ ಕೂತಿರುತ್ತೆ. ನಮ್ಮವರಿಗಿಂತ ನಮ್ಮ ಮೇಲೆ ತುಂಬಾ ಅಭಿಮಾನ ಜಾಸ್ತಿ ಇರುತ್ತೆ. ನಮ್ಮವರಿಗೆ ಬಂದು ಎಲ್ಲ ಬಿಡ್ತೀವಿ ಅಲ್ವಾ. ನಮಕ್ಕಿಂತ ಹೆಚ್ಚು ಅಭಿಮಾನ ನಮ್ಮ ಮೇಲೆ ನಮಗೆ ತೋರ್ಕೊಳ್ಳಿಕ್ ಆಗಲ್ಲ, ಅಷ್ಟು ಅಭಿಮಾನ ದೇವರು ತೋರ್ತಾರೆ. ಅದಕ್ಕೆ ಪರಮ ಪ್ರೇಮ ಎಂದು. ಪರಮ ಪ್ರೇಮ ಅಂತ ಹೇಳಿಲ್ಲ, ಪ್ರೇಮ ಪರಮ. ಪ್ರೇಮದಲ್ಲಿ ಟಾಪ್ ಮೋಸ್ಟ್ ಪಿಚ್ ಅಂದ್ರೆ ಸರ್ವೋತ್ತಮ ಎಂಬುದರ ಡೆಫಿನೇಷನ್ ಇದು. ಪರಮ ಪ್ರೇಮನೆಂದು ಅಂದರೆ ನನಗಿಂತ ಪುಷ್ಕರ ಅವರು ದೊಡ್ಡವರು. ತತ್ವಾಭಿಮಾನಿಗಳು ಬಂದಲ್ಲ ಪುಷ್ಕರ ಅಂತ ಮೊದಲು. ಆಕೇನಾಗಿ ದೊಡ್ಡವರು ನನ್ನ ಮೇಲೆ ಬಹಳ ಪ್ರೇಮ ಮಾಡುತ್ತಾರೆ. ಎಷ್ಟು ಪುಷ್ಕರ ಮಾಡುವಂತಹ ಅಭಿಮಾನ ಹೇಗಿರುತ್ತೆ ಅಂದ್ರೆ ಅಪ್ಪ ಅಮ್ಮ ಯಾರು ಮಾಡ್ಲಿಕ್ಕಾಗಲ್ಲ, ಅಷ್ಟು ಅಭಿಮಾನ ನಮ್ಮ ಮೇಲೆ ಮಾಡುತ್ತಾರಾದ್ದರಿಂದ ನಮಗೆ ಅಭಿನಯಾಮಕರಾಗಿ ನಿಂತಿರ್ತಾರೆ. ಹೌದಲ್ವಾ? ಯಾವಾಗಲ್ಲಾಗಲಿ ಮನೆಯಲ್ಲಿ ಕೂಸಿರುತ್ತೆ, ಚಿಕ್ಕ ಕೂಸು. ಆ ಕೂಸನ್ನು ಯಾರ ಕೈ ಕೊಡ್ತೀವಿ? ಊರಿಗೆ ಸ್ವಲ್ಪ ಸಡನ್ನ ಸ್ವಲ್ಪ ಪಕ್ಕಕ್ಕೆ ಹೋಗ್ಬೇಕು ಅರ್ಜೆಂಟ್ ಆಗಿ. ಯಾರ ಕೈ ಕೊಡ್ತೀವಿ ಅಂದ್ರೆ ಯಾರಿಗೆ ಆ ಕೂಸಿನ ಮೇಲೆ ನಮ್ಮಷ್ಟೇ ಅಭಿಮಾನ ಇರುತ್ತೋ ಅವ್ರ ಕೈ ಕೊಟ್ಟು ಸ್ವಲ್ಪ ನೋಡ್ಕೊಂತೀಯಾ. ಮಿಕ್ಕವರು ಇರ್ತಾರೆ ನೋಡ್ತಾರೆ ಅಷ್ಟೇ ಇರಲ್ಲ, ಅವ್ರ ಅವಸರ ಬಂತ ಕೂಸನ ಬಡಿತಾರೆ ಹೋಗ್ತಾ ಇರ್ತಾರೆ. ಹಾಗಿರಬಾರ್ದು, ಕೂಸನ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತವ್ರ ಕೈ ಕೊಟ್ಟು ಹೋಗ್ತೀವಿ. ಹಾಗೆ ಇಷ್ಟು ಜೀವರಾಶಿಗಳನ್ನ ಯಾರ ಕೈ ಕೊಟ್ಟ ತತ್ವಾಭಿಮಾನಿಗಳು ಅಂದ್ರೆ ಯಾರು ಅಂದ್ರೆ ಪೋಸ್ಟ್ ಪ್ರೇಮರು. ಜೀವರನ್ನ ಅಷ್ಟು ಭದ್ರವಾಗಿ ನೋಡಿಕೊಳ್ಳುವವರನ್ನ ತತ್ವಾಭಿಮಾನಿಗಳು ಅಂತಾರೆ. ಅವರಲ್ಲಿ ಪುಷ್ಕರ ಶ್ರೇಷ್ಠ. ಊರಕ್ಕಿಂತ ನಮ್ಮ ಮೇಲೆ ಜಾಸ್ತಿ ಅಭಿಮಾನ ಇರತಕ್ಕಂಥವ್ರು ಶನೇಶ್ವರ. ಹಾಗೆ ಹಾಗೆ ಪ್ರೇಮ ಪ್ರೇಮ ನಮ್ಮ ಮೇಲೆ ಒಬ್ಬೊಬ್ಬರು ತೋರುವ ಪ್ರೇಮ ಜಾಸ್ತಿ ಜಾಸ್ತಿ ಜಾಸ್ತಿ. ಈ ಪರಿಚಯ ಆಗ್ಬೇಕು ತತ್ವಾಭಿಮಾನಿಗಳತ್ತು. ಒಬ್ಬರಕ್ಕಿಂತ ಅವರು ತಾಕತ್ತು ಜಾಸ್ತಿ, ಅವರು ಜಾಸ್ತಿ ಜಾಸ್ತಿ ಅಲ್ಲ, ಅದೆಲ್ಲ ಇಟ್ಕೊಂಡು ನಾವೇನ್ ಮಾಡೋದು? ನಮ್ಮ ಮೇಲೆ ಅಭಿಮಾನ ಒಬ್ಬೊಬ್ಬರಿಗೂ ಒಬ್ಬೊಬ್ಬರಿಗೂ ಜಾಸ್ತಿ 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 ಆಗ್ತಾ ಇರುತ್ತೆ. ಕೊನೆಗೆ ನೋಡಿದ್ವು ಇದರಲ್ಲಿ ಯಾರು ಟಾಪ್ ಮೋಸ್ಟ್ ಇನ್ನು ಅವರಿಗಿಂತ ಅಭಿಮಾನ ತೋರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವನೇ ದೇವ. ಆ ದೇವರನ್ನ ಪರಿಚಯ ಮಾಡಿಕೊಡ್ತಾರೆ. ಪ್ರೇಮ ಪರಮ ಅದೇ ಸರ್ವೋತ್ತಮ ಎಂಬುದು ಡೆಫಿನೇಷನ್. ಎಂತ ಅಡ್ವೆಂಟ್ ಕೊಡ್ತಾರೆ ಇದರ ಮನಸ್ಸು ಕರಗಿ ಹೋಗ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಕೊಡ್ತಾರೆ. ಈ ತರ ಪ್ರೇಮ ಪರಮನೆಂದು ಇಂಥ ಸ್ವಾಮಿಯನ್ನ ಅಂದ್ರೆ ಎಲ್ಲ ಜೀವರಾಶಿಗಳ ಮೇಲೆ ಯಾರು ತೋರದ ಅಭಿಮಾನವನ್ನ ತೋರತಕ್ಕಂಥ ಸ್ವಾಮಿಯೇ ಏಳು ಕಾಲಗಳಲ್ಲಿ ನಿಂತಿದ್ದಾನೆ ಅಂತ ಇಷ್ಟೆಲ್ಲ ಮನಸ್ಸು ಕರಗಿ ಕಾಲ ಕಾಲಕ್ಕೂ ದೇವರನ್ನ ಸ್ಮರಣೆ ಮಾಡು. ಇದು ಇದು ಸಾಮಗಾನದ ಪ್ರಭೇದಗಳಾದ ಭಗವದ್ ರೂಪಗಳನ್ನು ನೆನೆಯಬೇಕಾದ ರೀತಿ. ನಾವು ಮೆಕ್ಯಾನಿಕಲ್ ಅದಾದ್ರೂ ಬಂತಲ್ಲ ಅಂತ ಮೆಕ್ಯಾನಿಕಲ್ ನೆಲೆ ಬಿಡ್ತಾ ಇರ್ತೀವಿ. ಈ ತರ ಈ ಸ್ವಾಮಿಯನ್ನು ಚಿಂತನೆ ಮಾಡ್ತಾ ಬಂದ್ರೆ ಏನಾಗುತ್ತೆ ಅಂದ್ರೆ ಅವರ ಅಭಿಮಾನ ನಮ್ಮ ಮೇಲೆ ಉಕ್ಕಿವಾಗೂ ಇದೆ. ಆ ಉಕ್ಕಿ ಹರಿಯುವ ಅಭಿಮಾನದ ಪರಿಚಯ ನನಗೆ ಅರ್ಥ ಬರುತ್ತೆ. ಅಲ್ಲಿ ಶ್ರೀಕೃಷ್ಣ